ஸ்ரேஷ்டயோ தேவாஹ பிரம்மருத்ர புரஸ்ஸராஹ சரண்யம் சரணம் ஜக்முஹு நாராயண பராமயம் தைர் விஜ்ஞாபித காரியஸ்தோ பகவான் புருஷோத்தமஹ அவதீர்ணோ மகாயோகி சத்யவத்யாம் பராசரா உத்சன்னான் பகவான் வேதான் உஜ்ஜார ஹரிஸ்வயம் சதுர்தா ஸ்வபஜ ஹரிஸ்வயம் போது கெரடர்த்த வேதவியாச சாட்சாத் ஹரி அந்தது ஒன் அர்த்த அது ஸ்வயம் உஜ்ஜார தானே மாதிரி ஹொரத்து இன்னொரு சகார பேக்கில்ல அந்த சதுர்தா வபஜத்தம்ச்ச சதுர்விம்சதிதா புனஹ சததா சைகதா சைவ ததைவ ச சஹஸ்ரதா கிருஷ்ணோ த்வாதசதா சைவ புனஸ்தஸ்யார்த்தவித்தயே சகார பிரம்மசூத்ராணி ஏஷாம் சூத்திரத்வமஞ்சசா பிரம்மசூத்திரங்களே சூத்திரத்வம் அந்த உண்டு அஞ்சசா சூத்திரத்வம் பிரம்மசூத்திராணாமேவ அது சூத்திரங்களும் தெளிந்த நூறுக்கு நூறு சூத்திரங்களும் அந்த யாவோ பிரம்மசூத்திரங்களே சூத்திர அந்தரேனு அந்த பிரஸ்தியாக சூத்திர அந்தரேனு அல்பாட்சரம் அசந்திக்தம் சாரவத் விஸ்வதோமுகம் அஸ்தோகம் அனவத்யஞ்ச சூத்திரம் சூத்திரவிதோ விதுஹு அல்பாட்சரம் முதலிகே அதி கடவை அக்ஷர இருப்பேன் சூத்திரங்களில் ஏ ப்ளஸ் பி ஹோல் ஸ்கொயர் ஏ எஷ்டு கடவை இருத்த ஃபார்முலாதல்லி சூத்திர அந்த ஃபார்முலா அதி கடவை அக்ஷர இருப்பேன் அசந்திக்தம் ஆம்பிகுயிட்டி இருபார்த்து ಮತ್ತು ಕಡಿಮೆ ಅಕ್ಷರ ಅಂತ ಹೇಳಿಬಿಟ್ಟು ಆ್ಯಂಬಿಗಸ್ ಆಗಿಬಿಟ್ರೆ ಆ್ಯಂಬಿಗಿಟಿ ಇರಬಾರ್ದು ಮತ್ತು ಕಡಿಮೆ ಅಕ್ಷರ ಇರಬೇಕು ಸಾರವತ್ ಇಷ್ಟು ಒಳ್ಳೆ ಯೂಸ್ಫುಲ್ ಆಗಿರಬೇಕು ಸಾರವತ್ ಸಾರವತ್ ಹೊಂದಿರಬೇಕೇ ಹೊರತು ನಿಸ್ಸಾರವಾದ ವಿಚಾರಕ್ಕೆ ಸೂತ್ರ ಪ್ರಯೋಜನ ಇಲ್ಲ ಆಮೇಲೆ ವಿಶ್ವತೋಮುಖ ಆ ಸೂತ್ರ ಹೇಗಿರಬೇಕು ಅಂದರೆ ವಿಶ್ವತೋಮುಖ ಅಪ್ಲಿಕಬಲ್ ಟು ಮೆನಿ ಟೈಮ್ ಒಂದು ಸ್ಕ್ರೂ ಮಾಡ್ತಾರೆ ಆ ಸೈಜ್ ಸ್ಕ್ರೂ ಅಂದರೆ ಎಲ್ಲಿ ಬೇಕಾದ್ರೂ ಜಗತ್ತಲ್ಲಿ ಉಪಯೋಗಿಸ್ಬೋದು ಗೊತ್ತಾಯ್ತಾ ಅದು ಫಾರ್ಮುಲಾ ಅದು ಒಂದು ಅದೇ ರೀತಿ ಸೂತ್ರಗಳೇ ಕೂಡ ಏನಿರಬೇಕು ವಿಶ್ವತೋಮುಖ ಯಾವುದೇ ಸಮಸ್ಯೆಗೆ ಉತ್ತರ ಕೊಟ್ಟಾಗಿರಬೇಕು ಅಸ್ತೋಭಂ ಅನವದ್ಯಂಚ ವ್ಯರ್ಥ ಅಕ್ಷರಗಳಿರಬಾರ್ದು ವ್ಯರ್ಥ ಅಕ್ಷರಗಳು ಸುಮ್ ಸುಮ್ಮನೆ ಚಾ ಅಂಬೋದು ತೂ ಅಂಬೋದು ಅದೆಲ್ಲ ಸೇರಿಸ್ಬಾರ್ದು ಅನವದ್ಯಂಚ ಬೇರೆ ಯಾವ ದೋಷಗಳು ಇರಬಾರ್ದು ಇಷ್ಟಿದ್ರೆ ಅಲ್ಪಾಕ್ಷರ ಅಸಂದಿಗ್ಧ ಸಾರವತ್ ವಿಶ್ವತೋಮುಖ ಅಸ್ತೋಭ ಅನವದ್ಯ ಆರು ಲಕ್ಷಣ ಇರಬೇಕು ಸೂತ್ರಕ್ಕೆ ಇವನು ಸೂತ್ರ ಅಂತ ಸೂತ್ರಜ್ಞರು ಕರೀತಾರೆ ಭಾಷ್ಯ ಅಂದ್ರೇನು ಸೂತ್ರ ಅಂದ್ರೇನು ಟೀಕಾ ಅಂದ್ರೇನು ಎಲ್ಲದಕ್ಕೂ ಡೆಫಿನೇಷನ್ ಇದೆ ಅದು ತಿಳಿಸಿದೆ ಅದೆಲ್ಲ ಡೀಟೇಲ್ಸ್ ಆಗಿ ಡೀಟೇಲ್ ಇದರಲ್ಲಿ ಹೇಳ್ತಾರೆ ತತ್ವಪ್ರಕಾಶಕದಲ್ಲಿ ವಿಶೇಷ ಅರ್ಥವನ್ನು ಹೇಳ್ತಾರೆ ಅವಕ್ಕೆಲ್ಲ ಕೂಡ ಅದನ್ನ ಅಲ್ಲೇ ನೋಡ್ಬೋದು ನಿರ್ವಿಶೇಷಿತ ಸೂತ್ರತ್ವ ಬ್ರಹ್ಮಸೂತ್ರಸ್ಯ ಚಾಪ್ಯತಃ ಈ ಬ್ರಹ್ಮಸೂತ್ರಗಳಿಗೆ ಸೂತ್ರತ್ವ ಮಂಜಸ ಈ ಸೂತ್ರದ ಲಕ್ಷಣ ಪೂರ್ತಿ ಇರೋದರಿಂದ ನಿರ್ವಿಶೇಷಿತ ಸೂತ್ರತ್ವ ಬರೀ ಸೂತ್ರ ಅಂದರೆ ಬ್ರಹ್ಮಸೂತ್ರ ಅಂತಲೇ ಅರ್ಥ ಹೇಳಲಿಲ್ಲ ಗೀತಾ ಅಂದರೆ ಭಗವದ್ಗೀತಾ ಹೇಗೋ ನಿರ್ವಿಶೇಷಿತ ಸೂತ್ರತ್ವ ಅಡ್ಜೆಕ್ಟಿವ್ ಹಾಕದೆ ಅಡ್ಜೆಕ್ಟಿವ್ ಹಾಕಿದ ಸೂತ್ರ ಅಂತ ಕರೆದ್ರೆ ಬ್ರಹ್ಮಸೂತ್ರ ಅಂತಲೇ ಅರ್ಥ ಬ್ರಹ್ಮಸೂತ್ರಸ್ಯ ಚಾಪ್ಯತಃ ಉದಾ ಇನ್ನೊಂದು ದೃಷ್ಟಾಂತ ಕೊಡ್ತೀವಿ ಯಥಾ ವ್ಯಾಸತ್ವಮೇಕಸ್ಯ ವ್ಯಾಸರು ಅಂತ ತಿಳ್ಕೊಬಾರ್ದು ವೇದವ್ಯಾಸರು ಅಂತಲೇ ಅರ್ಥ ನಾರಾಯಣ ಅಂತಲೇ ಅರ್ಥ ಯಾಕೆಂದರೆ ಎಲ್ಲ ಕಾಲಕ್ಕೂ ಕೂಡ ವ್ಯಾಸಾತಾರ ಪ್ರತಿ ದ್ವಾಪ್ರಯೋಗದಲ್ಲೂ ಆಗ್ತದೆ ಮನ್ ಪ್ರತಿ ಮನ್ವಂತರ ಪ್ರತಿ ದ್ವಾಪ್ರಯೋಗದಲ್ಲೂ ಕೂಡ ಆದರೆ ಸಾಕ್ಷಾತ್ ರೂಪಗಳಲ್ಲಿ ಅವೆಲ್ಲ ಕೂಡ ಹುಡುದವರಿಗೆ ಅನುಗ್ರಹ ಮಾಡಿಕೊಡ್ತಾರೆ ಅಷ್ಟೇ ಪೋಸ್ಟ್ ಇದ್ದ ಪ್ರಿನ್ಸಿಪಾಲ್ ಅಂಬುದು ಪೋಸ್ಟ್ ಇದ್ದಾಗ ಬಟ್ ವೇದವ್ಯಾಸ ಏನಾಗಿದ್ದಾರೆ ನಾರಾಯಣ ಪ್ಲಸ್ ವ್ಯಾಸರು ಎರಡೂ ಆಗಿಬಿಟ್ಟಿದ್ದಾರೆ ಸೊ ವ್ಯಾಸರು ಅಂತ ಅಷ್ಟೇ ಅಂತ ಹೇಳಬೇಕು ಉಡದ ವ್ಯಾಸರು ತಗೊಳ್ಳಾಗಿಲ್ಲ ವೇದವ್ಯಾಸರು ನಾರಾಯಣ ಅಂತಲೇ ಹೇಳಬೇಕು ಅದಕ್ಕೆ ವ್ಯಾಸತ್ವಮೇಕಸ್ಯ ಕೃಷ್ಣಸ್ಯಾಪಿ ಕೃಷ್ಣಸ್ಯಾನ್ಯೇ ವಿಶೇಷಣ ಉಳಿದವರಿಗೆ ನಾವು ವ್ಯಾಸ ಅಂತ ಹೇಳಬೇಕಾದ್ರೆ ವಿಶೇಷಣ ಹಾಕಬೇಕು ಉದಾಹರಣೆಗೆ ಮುಂದಿನ ದ್ವಾಪರದೊಳಗೆ ಅಶ್ವತ್ಥಾಮಾಚಾರ್ಯರು ವೇದವ್ಯಾಸರ ಕೆಲಸವನ್ನು ಮಾಡ್ತಾರೆ ಅವರಿಗೆ ವ್ಯಾಸರು ಅಂತ ಕರಿಬಾರ ಏನಂತ ಕರಿಬೇಕು ಅವ್ರನ್ನ ದ್ರವಣೀಯ ವ್ಯಾಸರು ಅಂತ ಕರಿಬೇಕು ಅದಕ್ಕೆ ಸವಿಶೇಷಣ ಅನ್ಯೇ ವಿಶೇಷಣ ವಿಶೇಷಣ ಹಾಕಿ ಹೇಳಬೇಕು ಅವರಿಗೆ ಉಳಿದವರಲ್ಲಿ ಏನು ಮಾಡಬೇಕು ವೇದವ್ಯಾಸರಿ ಮಾತ್ರ ಬರೀ ವ್ಯಾಸರು ಅಂದರೆ ಅವರೇ ಅಂತ ಅರ್ಥ ಉಳಿದವರು ಎಜೆಕ್ಟಿವ್ ಹಾಕಬೇಕು ಅರ್ಥ ಮಾಡ್ಕೊಂಡು ವ್ರತ ಹರಿದೇ ವ್ರತ ಅಂತ ಅಷ್ಟೇ ಏಕಾದ್ರೆ ಸೇರಿ ಉಳಿದವಾಗ ಏನು ಹೇಳಬೇಕು ವಿಷ್ಣು ಪಂಚಕ ಸೇರಿಸ್ಬೇಕು ಹಾಗೆಲ್ಲ ವಿಷ್ಣು ಪಂಚಕ ಭೀಷ್ಮ ಪಂಚಕ ಎಲ್ಲ ಸೇರಿಸ್ಬೇಕು ಯಾವುದು ಸೇರಿಸ್ತೆ ಹೋದರೆ ಏಕಾದಶಿ ಅಂತ ಹೇಗೆ ಅರ್ಥನೋ ಆ ರೀತಿಯಲ್ಲಿ ಸವಿಸ ದೇವರು ಅಂತ ಅಷ್ಟ ಯಾರು ದೇವಂ ನಾರಾಯಣನ ಅರ್ಥ ನಾರಾಯಣ ಅಂತಲೇ ಅರ್ಥ ಯಾರು ಕರೆ ದ್ರೋಣಿ ಕರೀತಾರೆ ದ್ರೋಣಿ ಅಂದ್ರೆ ಯಾರು ಮತ್ತೆ ಅಶ್ವತ್ಥ ಅವರು ವೇದವ್ಯಾಸರ ಯಾರು ಮುಂದೆ ಬುಕ್ ರೆಫರೆನ್ಸ್ ಇಟ್ಕೊಂಡು ಮುಂದೆ ಬರೀತಾರೆ ಅಷ್ಟೇ ಸೆಕೆಂಡ್ ಪ್ರಿಂಟ್ ಥರ್ಡ್ ಪ್ರಿಂಟ್ ಮಾಡೋದು ಬೇರೆ ಆಥರ್ ಬೇರೆ ಅವ್ರು ಪಬ್ಲಿಷರ್ ಇದ್ದಾಗೆ ಅಷ್ಟೇ ಮುಂಜಾನೆ ವ್ಯಾಸರೆಲ್ಲ ಎಂಥವ್ರು ಅವರು ವ್ಯಾಸರು ಮಾಡಿದ್ರೆ ಪಬ್ಲಿಷ್ ಮಾಡ್ತಾರೆ ಅಷ್ಟೇ ಔಟ್ ಆಫ್ ಪ್ರಿಂಟ್ ಆದ ಪುಸ್ತಕ ಪ್ರಿಂಟ್ ಮಾಡಿದಾಗ ವೇದವ್ಯಾಸರಾಗಲ್ಲ ಆಥರ್ಗಂ ಪಬ್ಲಿಷರ್ ಅವರು ಆಥರ್ ಅವರೇ ಪಬ್ಲಿಷರ್ ಅವರೇ ಅದಕ್ಕೋಸ್ಕರ ಸಾಕ್ಷಾತ್ ನಾರಾಯಣನಿಗೆ ಮಾತ್ರ ಆಗೋ ಕೆಲಸ ಅದು ಉಳಿದವರಿಗೆ ಆಗೋದಿಲ್ಲ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಗ್ರಂಥವೇ ಯಾರು ಮಹಾಭಾರತ ಬರೀತಾರೆ ಮಹಾಭಾರತ ಪೂರ್ತಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬರೆಯೋದು ಯಾರು ಆ ಅರ್ಥದಲ್ಲಿ ಬ್ರಹ್ಮಸೂತ್ರಗಳು ಬರಬೇಕಾದ್ರೆ ಯಾರಾಗಿರ್ಬೇಕು ಅವರು ಸಾಕ್ಷಾತ್ ನಾರಾಯಣ ವ್ಯಾಸರಾಗಬೇಕು ಉಳಿದ ವ್ಯಾಸರಿಗೆ ಸಾಧ್ಯ ಇಲ್ಲ ಸವಿಶೇಷಣ ಸೂತ್ರಾಣಿ ಅಪರಾಡಿ ವಿದೋ ವಿದುಹು. ಅದೇ ರೀತಿಯಲ್ಲಿ ಉಳಿದ ಸೂತ್ರಗಳಿಗೆಲ್ಲ ಸವಿಶೇಷಣ ಸೂತ್ರಗಳು ಅಂತ ಕರೀತಾರೆ. ಮೀಮಾಂಸಾ ಸೂತ್ರ, ಜೈಮಿನಿ ಸೂತ್ರ ಹೀಗೆಲ್ಲ ಕರಿಬೇಕು ಅವನ್ನ. ವ್ಯಾಕರಣ ಸೂತ್ರ, ಬರಿಸೂತ್ರ ಅಂತ ಅಂದಾಗಿಲ್ಲ ಅವನ್ನ. ಬರಿಸೂತ್ರ ಈ ಕಡೆ ಬಂದುಬಿಡುತ್ತೆ ಬರಿಸೂತ್ರ ಅಂತ ತಕ್ಷಣ. ಇದು ವಿಶೇಷಾಂಶ. ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದೋ ಅನ್ಯೇಷಾಂ ವಿಶೇಷತಃ, ಒಂದು ನಿಯಮ ಇದು. ಮುಖ್ಯಸ್ಯ ಶಬ್ದಸ್ಯ ನಿರ್ವಿಶೇಷೇಣ, ಮುಖ್ಯವಾದದಕ್ಕೆ ಯಾವಾಗಲೂ ವಿಶೇಷಣ ಹಾಕಿ ಹೇಳಬಾರ್ದು. ಉಳಿದಕ್ಕೆಲ್ಲ ಏನು ಮಾಡಬೇಕು? ಅನ್ಯೇಷಾಂ ವಿಶೇಷತಃ, ಉಳಿದವರಿಗೆಲ್ಲ ವಿಶೇಷಣ ಹಾಕಿ ಹೇಳಬೇಕು. ಮುಖ್ಯವಾದವ್ರು ಏನು ಮಾಡಬಾರ್ದು? ವಿಶೇಷಣ ಹಾಕಬಾರ್ದು. ಅದಕ್ಕೆ ದೇವರು ಅಂದರೆ ನಾರಾಯಣ ದೇವರು, ದೇವರು ನಾರಾಯಣ ಅಂತಲೇ ಅರ್ಥ. ಗುರುಗಳು ಅಂದರೆ ಆಚಾರ್ಯ ಶ್ರೀಪದಾಚಾರ್ಯ ಅಂತಲೇ ಅರ್ಥ. ಆದರೆ ಉಳಿದವ್ರು ಹೇಳಬೇಕು ಟೀಕಾಚಾರ್ಯರು ಸೇರಿಸ್ಬೇಕು. ಟೀಕಾಚಾರ್ಯರು, ಚಂದ್ರಿಕಾಚಾರ್ಯರು, ಪರಿಮಳ ಆಚಾರ್ಯರು ಹೇಳಬೇಕು. ಗೊತ್ತಾಯ್ತಾ? ಅದು ಅದು ಅವರಿಗೆ ಮಾತ್ರ ಬರೀ ಆಚಾರ್ಯ ಅಂದರೆ ಸಾಕು. ನಿಮ್ಮಲ್ಲಿ ಪರ್ಯಾಯ ಶ್ರೀಪದ ಆಚಾರ್ಯರು ಅಂದ್ಬಿಡ್ಬೋದು, ಆಯ್ತು ಅವರೇ, ಯಾರೂ ಇಲ್ಲ. ಆ ರೀತಿಯಲ್ಲಿದೆ ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದೋ ಅನ್ಯೇಷ. ಹಾಲು, ಹಾಲು ವೃತ್ತದಲ್ಲಿ ಕಾಯಿ ಹಾಲು ಅಂತ ಕರೀತಾರೆ. ಕಾಯಿ ಸೇರಿಸ್ಬೇಕು ಅದಕ್ಕೆ, ಕಾಯಿ ಹಾಲು, ತೆಂಗಿನ ಏನೋ ಒಂದು ಸೇರಿಸ್ಬೇಕು ಅದಕ್ಕೆ. ಬರೀ ಹಾಲು ಅಂತಷ್ಟು ಎಲ್ಲಿಗೆ ಹೋಗಿಬಿಡುತ್ತದು? ಈ ಹಾಲಿಗೆ ಬಂದುಬಿಡುತ್ತೆ. ಆ ರೀತಿ ಇತಿ ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದೋ ಅನ್ಯೇಷಾಂ ವಿಶೇಷತಃ ಇತಿ. ನಿಮ್ಮಲ್ಲಿ ಹಾಗೆ ಗೋಲ್ಡ್, ಶ್ರೀ ಗೋಲ್ಡ್, ಶ್ರೀ ಗೋಲ್ಡ್ ಅಂತಷ್ಟು ಏನಾಯ್ತು ಅಲ್ಲಿಗೆ? ವಿಶೇಷ ಹಾಕಿದ ತಕ್ಷಣ ಗೋಲ್ಡ್ ಅಲ್ಲ ಅಂತ ಅರ್ಥ. ಈ ಗೋಲ್ಡ್ ಅಲ್ಲ, ಬರೀ ಗೋಲ್ಡ್ ಅಂದರೆ ಗೋಲ್ಡ್ ಅಷ್ಟೇ. ಮುಖ್ಯಸ್ಯ ಸಿಲ್ವರ್, ಜರ್ಮನ್ ಸಿಲ್ವರ್ ಗೊತ್ತಾಯ್ತದೆ, ಸಿಲ್ವರಿ ಜರ್ಮನ್ ಸಿಲ್ವರ್ ಅಂತ ಮತ್ತೆ ಇದೆ, ಎಲ್ಲದಕ್ಕೂ ಸೇರಿಕೊಂಡಿರುತ್ತೆ ಏನಾದ್ರು. ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದೋ ಅನ್ಯೇಷಾಂ ವಿಶೇಷತಃ ಇತಿ ವೇದವಿದ ಪ್ರಾಹು ಶಬ್ದ ತತ್ವಾರ್ಥ ವೇದಿನಃ. ಹೀಗೆ ಯಾರು ಹೇಳಿದ್ದಾರೆ? ಅವರಿವರಲ್ಲ, ವೇದವಿದ ಪ್ರಾಹು, ವೇದ ಬಲ್ಲವರು ಶಬ್ದಗಳ ಬಗ್ಗೆ ಈ ರೀತಿ ವ್ಯವಹಾರ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಶಬ್ದ ತತ್ವಾರ್ಥ ವೇದಿನಃ, ಶಬ್ದದ ತತ್ವದ ಅರ್ಥವನ್ನು ತಿಳಿದಂತಹ ವೇದವಿದರು ಈ ರೀತಿ ತೀರ್ಮಾನ ಮಾಡಿರೋದ್ರಿಂದ ಮುಖ್ಯ ಶಬ್ದಕ್ಕೆ ವಿಶೇಷ, ಮುಖ್ಯಾರ್ಥ ಹೇಳಬೇಕಾದ್ರೆ ವಿಶೇಷಣ ಹಾಕಿ ಹೇಳಬೇಕಾಗಿಲ್ಲ, ಅಮುಖ್ಯ ಹೇಳಬೇಕಾದ್ರೆ ವಿಶೇಷಣ ಹಾಕಿಯೇ ಹೇಳಬೇಕು ಅಂತ ಹೇಳಿದರು. ಶಬ್ದದಾತಸ್ಯ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯ ಸಬುದೀರಿತಃ. ಈ ಸೂತ್ರಗಳು ಏನು ವಿಶೇಷ ಅಂದರೆ ಸರ್ವೇಪಿ ನಿರ್ಣಯ ಸಬುದೀರಿತಃ. ಯಾವುದೇ ಶಾಸ್ತ್ರ ವಿಚಾರದ ಪ್ರಶ್ನೆ ಬಂದರೆ ಈ ಸೂತ್ರಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ? ನಿರ್ಣಯ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಇದು ಇಂಥ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ ಏನು, ಯಾವ ಶಾಸ್ತ್ರ ಬಗ್ಗೆ ಡೌಟ್ ಬಂದರೂ ಕೂಡ ಇದರಲ್ಲಿ ಕೇಳಿಬಿಟ್ರೆ ಮೋದಿ ಅಷ್ಟು ಶ್ರೇಷ್ಠ ಇದು. ಇತಿ ವೇದವಿದ ಪ್ರಾಹು ಶಬ್ದ ತತ್ವಾರ್ಥ ವೇದಿನಃ ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯ ಸಬುದೀರಿತಃ ಶಬ್ದಜಾತಶ್ಚ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ. ಇದು ಎಕ್ಸ್ಟೆಂಡ್ ಮಾಡ್ತಾರೆ. ನಿನ್ನೆ ಹೇಳಿದಂತೆ ಉಳಿದವರು ಏನು ತಿಳ್ಕೊಂಡಿದ್ರು? ಹತ್ತು ಉಪನಿಷತ್ತುಗಳಿಗೆ ಮಾತ್ರ ಅಂತೇಳಿ ಆಚಾರ್ಯ ಏನು ಮಾಡ್ತಾರೆ? ಹತ್ತು ಉಪನಿಷತ್ತುಗಳಿಗೆಲ್ಲ, ವೇದಗಳಿಗೆ ಅಂತ ಹೇಳಿದರು. ಬರೀ ವೇದಗಳಿಗೆಲ್ಲ, ಶಬ್ದಜಾತಶ್ಚ ಸರ್ವಸ್ಯ, ಯಾವುದೇ ಒಂದು ಶಬ್ದಕ್ಕೆ ಫೈನಲ್ ತೀರ್ಮಾನ ಮಾಡೋಕ್ಕೆ ಯಾವುದಕ್ಕೆ ಹೋಗ್ಬೇಕು? ನಾವೀಗ ಬ್ರಹ್ಮಸೂತ್ರಕ್ಕೆ ಹೋಗ್ಬೇಕು. ಅದಕ್ಕೆ ಹೈಯೆಸ್ಟ್ ಶಾಸ್ತ್ರ ಅಂದರೆ ಯಾವುದು? ಬ್ರಹ್ಮ ನಿರ್ಣಾಯಕ ಶಾಸ್ತ್ರ. ಇದ್ರ ಮೇಲೆ ಇನ್ನೊಂದು ಶಾಸ್ತ್ರ ಇಲ್ಲ. ಅಥವಾ ನೈತಾದೃಶಂ ಕಿಂಚಿತ್ ಪ್ರಮಾಣತಮ ವಿಷ್ಯತೆ, ಇದಕ್ಕೆ ಈಕ್ವಲ್ಲೇ ಇಲ್ಲ, ಇನ್ನು ಹೈಯರಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಈಕ್ವಲ್ ಆಗಿರೋ ಶಾಸ್ತ್ರನೇ ಮತ್ತೊಂದಿಲ್ಲ, ಆದ್ದರಿಂದ ಇನ್ನು ಉತ್ತಮ ಶಾಸ್ತ್ರ ಅಂಬೋದು ಊಹೆ ಮಾಡೋಕ್ಕೂ ಬರೋದಿಲ್ಲ. ಈಗ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರ ಸ್ಥಾನ ಎಷ್ಟು ದೊಡ್ಡದು ಅಂತ ಆಗುತ್ತೆ. ಉಳಿದವರು ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದು ತಪ್ಪು ಬಿಟ್ಟುಬಿಡೋಣ, ಅದು ಸ್ಥಾನನೇ ಕರೆಕ್ಟ್ ಡಿಫೈನ್ ಮಾಡಲಿಲ್ಲ ಅವರು. ಪ್ಲೇಸ್ ಆಫ್ ಬ್ರಹ್ಮಸೂತ್ರ ಎಲ್ಲಿ ಬರುತ್ತೆ ಹೇಳಲಿಲ್ಲ ಅವರು. ಬ್ರಹ್ಮಸೂತ್ರ ಸೆಕೆಂಡರಿ ಮಾಡಿಬಿಟ್ರು, ಪ್ರೈಮರಿ ಮಾಡಲಿಲ್ಲ, ಸೆಕೆಂಡರಿ ಮಾಡಿದ್ದು ಹತ್ತು ಉಪನಿಷತ್ತು ಮಾತ್ರ ಅಂತ. ಅದರಲ್ಲೂ ಕೂಡ ಉಪನಿಷತ್ತಿಗೂ ಬ್ರಹ್ಮಸೂತ್ರಕ್ಕೂ ವ್ಯತ್ಯಾಸ ಬಂದಾಗ ಯಾವ್ದು ಹಿಡ್ಕೋತಾರೋ ಅವರು? ಉಪನಿಷತ್ ದೊಡ್ಡದು, ಬ್ರಹ್ಮಸೂತ್ರ ಅದನ್ನು ಬಿಡ್ತಾರೆ. ಮತ್ತೆ ಬರಿಬೇಕಾಗಿ ಬ್ರಹ್ಮಸೂತ್ರ ನಿರ್ಣಯ ಅರ್ಧ ಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೈಕೋರ್ಟ್ ಆಡ್ರಿ ಬೇಡ್ಕೋತೀರಿ ಅಂತ ಕೇಳಿದರೆ ಸುಪ್ರೀಂ ಕೋರ್ಟ್ ಹೋದ ತಕ್ಷಣ ಏನಾಯಿತು? ಇದಕ್ಕಿಂತ ಮೇಲೆ ಅಂತ ಅರ್ಥ ಅದಕ್ಕೆ. ಹೌದೇನೆ, ಬ್ರಹ್ಮಸೂತ್ರಗಳು ನಿರ್ಣಾಯಕ ಸೂತ್ರಗಳು ಅಂತ ಹೆಸರು. ಇದೆಲ್ಲ ಅಂದರೆ ಯಾವುದನ್ನು ಯೋಚನೆ ಮಾಡಲಿಲ್ಲ ಅವರು, ಸುಮ್ಮನೆ ಯೋಚನೆ ಮಾಡೋದು ಬೇಕೇ ಇದ್ದಿಲ್ಲ ಅವರಿಗೆ. ಏನೋ ಒಂಥರ ಜನ ಕನ್ಫ್ಯೂಸ್ ಮಾಡಿ ಕಳಿಸ್ಬಿಡೋದು ಅಷ್ಟೆ. ಶಬ್ದಜಾತಶ್ಚ ಸರ್ವಸ್ಯ ಯತ್ ಪ್ರಮಾಣಶ್ಚ ನಿರ್ಣಯ ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಃ ಬ್ರಹ್ಮರುದ್ರಾದಿದೇವೇಷು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮಃ ಇತ್ಯಾದಿ. ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಃ, ಈ ರೀತಿಯಾದಂಥ ಸೂತ್ರಗಳನ್ನು ರಚನೆ ಮಾಡಿ ಮಹಾಕೀರ್ತಿಶಾಲಿಗಳಾದ ವೇದವ್ಯಾಸ ದೇವರು ಬ್ರಹ್ಮರುದ್ರಾದಿ ದೇವೇಷು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ. ವೇದವ್ಯಾಸರು ಬರೆದ ಬ್ರಹ್ಮಸೂತ್ರಗಳಿಂದ ಯಾರ್ಯಾರಿಗೆ ಜ್ಞಾನ ಬಂತು ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಜ್ಞಾನ ಬಂತಂತೆ. ಇದರಿಂದ ಇದು ಭಾರಿ ಇಂಪಾರ್ಟೆಂಟ್. ಇದು ಬ್ರಹ್ಮರುದ್ರಾದಿ ದೇವತೆಗಳಿಗೆ ಜ್ಞಾನ ಕೊಡಬೇಕಾದ್ರೆ ಏನಾಗಿರ್ಬೇಕು? ಇವರು ಅವ್ರ ಮೇಲೆ ಇರಬೇಕು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಇದು ಇಂಪಾರ್ಟೆಂಟ್. ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು. ಇಲ್ಲಿ ಒಂದು ಪ್ರಶ್ನೆ ಆಗ, ನೀವು ಹೇಳ್ತೀರಿ ಹಾಗಿದ್ದರೆ ಬ್ರಹ್ಮರುದ್ರಾದಿ ದೇವತೆಗಳು ಜ್ಞಾನ ಬಂತು ಅಂದರೆ ಗೌತಮರ ಶಾಪದಿಂದ ಅವರಿಗೂ ಹೋಗಿಬಿಟ್ಟಿತ್ತ ಅಂತ ಪ್ರಶ್ನೆ ಆಗ. ಗೌತಮರ ಶಾಪ ಬ್ರಹ್ಮಾದಿಗಳಿಗೆ ಹೋಗಿಬಿಟ್ಟಿತ್ತ ಅಂತ ಕೇಳಿದರೆ ನಿನ್ನ ಉತ್ತರ ಕೊಟ್ಟಿದ್ರು. ಗೌತಮರ ಶಾಪ ಯಾರಿಗೆ ಅದು? ಆ ಋಷಿಗಳೇನು ಅವರಿಗೆ ಮೋಸ ಮಾಡಿದ್ರು ಅವರಿಗೆ ಮಾತ್ರ ಅಪ್ಲಿಕಬಲ್, ಬೇರೆಯವ್ರಿಗೆ ಅಪ್ಲಿಕಬಲ್ ಆಗೋದಲ್ಲ ಫಸ್ಟ್. ಎರಡನೇದಾಗಿ ಸ್ಟೇಟ್ಗಳು ಸ್ಟೇಟಿಗೆ, ಸೆಂಟ್ರಲ್ ಸೆಂಟ್ರಲ್ಗೆ ಹಾಗೋ ಅದೇ ರೀತಿಯೇ ಬೇರೆ ನಮ್ಮ ಕಂಟ್ರಿ ಬೇರೆ ಕಂಟ್ರಿಗೆ ಅಪ್ಲೈ ಆಗೋದಿಲ್ಲ. ಏನು ಅಪ್ಲೈ ಆಗಲ್ಲ ಇವರಿಗೀಗ, ಬ್ರಹ್ಮರುದ್ರಾದಿ ದೇವತೆಗಳಿಗೆ ಶಾಪ ಅಪ್ಲಿಕಬಲ್ ಅಲ್ಲ. ಮತ್ತು ಗೌತಮರಲ್ಲಿ ಬ್ರಹ್ಮರುದ್ರ ದೇವತೆಗಳಲ್ಲಿ ಶಾಪ ಕೊಡೋ ಶಕ್ತಿ ಇದೆಯಾ? ಒಬ್ಬ ಅಟೆಂಡರು ಯಾರು ಹೆಡನ್ ಸಸ್ಪೆಂಡ್ ಮಾಡೋಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ, ಅದು ಅಪ್ಲಿಕಬಲ್ ಅಲ್ಲ. ಅದು ಆದಮೇಲೆ ಅವರಿಗೆ ಶಾಪ ಇಲ್ಲ ಅಂತಾಯಿತು. ಹಾಗಿದ್ದರೆ ಅವ್ರಿಗೆ ಜ್ಞಾನ ಬರಬೇಕಾಗಿತ್ತು. ಹಾಗಿದ್ರೆ ಮುಂದಿನ ಪ್ರಶ್ನೆ, ಶಾಪ ಒಪ್ಕೊಂಡ್ರೆ ಒಂದು ಪ್ರಾಬ್ಲಮ್, ಶಾಪ ಒಪ್ಕೊಳ್ದವ್ರಿಗೆ ವಾಕ್ಯದ ಪ್ರಾಬ್ಲಮ್. ಅದಕ್ಕೆ ಹೇಳ್ತಾರೆ ಏನು ಪ್ರಾಬ್ಲಮ್ ಅಲ್ಲ, ಬ್ರಹ್ಮರುದ್ರಾದೇವತೆಗಳಿಗೆ ಅಜ್ಞಾನವೇ ಯಾವುದು ಬಂದಿರಲಿಲ್ಲ, ಅದು ವಿಶೇಷ ಜ್ಞಾನ ಬಂತವ್ರು. ಇದರಿಂದ ಏನು ಬಂತವರಿಗೆ? ವಿಶೇಷ ಜ್ಞಾನ ಬಂತು. ಅದು ವಿಶೇಷ ಅಷ್ಟೇ ಹೊರತು ಅವರಿಗೆ ಅಜ್ಞಾನ ಇದ್ದು ಬರೋ ಮಿಥ್ಯಾಜ್ಞಾನ ಇದ್ದು ಜ್ಞಾನ ಬಂತು ಅಂತ ಹೇಳಬಾರ್ದು. ನಮಗೆ ಅದಲ್ಲ, ಭೂಲೋಕದ ಜನಗಳಿಗೆ ಅವರಿಗೆ ಮಾತ್ರ ಇರೋ ಜ್ಞಾನ ಏನಾಯ್ತು ಅವರಿಗೆ? ವಿಶೇಷವಾಯಿತು. ಒಬ್ಬ ಹಸ್ತವನು ಇದ್ದಾನೆ, ಅವ್ರಿಗೆ ಊಟ ಹಾಕ್ತಾರೆ, ಹೊಟ್ಟೆ ತುಂಬುತ್ತದೆ. ಇಲ್ಲ ಹೊಟ್ಟೆ ತುಂಬಿದವ್ರಿಗೆ ಮತ್ತೆ ಸ್ವೀಟ್ ಹಾಕ್ತಾರೆ, ಅದೇನದು? ಹೊಟ್ಟೆ ತುಂಬಲಕ್ಕಲ್ಲ, ಯಾತಕ್ಕದು ವಿಶೇಷ ಅಷ್ಟೇ. ಅದು ವಿಶೇಷನೇ ಹೊರತು ಅದರಿಂದ ಏನಾಗ್ತಿರಲಿಲ್ಲ. ಅಕಸ್ಮಾತ್ ಹಾಕಲಿಲ್ಲ ಅಂದ್ರೆ ಏನಾಗ್ತಿರ್ಲಿಲ್ಲ? ಊಟ ಆಗಲಿಲ್ಲ, ಹೊಟ್ಟೆ ತುಂಬ ಅದೆಲ್ಲ ಇಲ್ಲೇ ಇಲ್ಲ. ಇವರಿಗೆ ಆ ಕೇಸ್ ವೇದವ್ಯಾಸರು ಬರೆದಿದ್ದು ಅಂತ ಕೇಳಿದರೆ ಆಚಾರ್ಯ ಇದ್ದಾರೆ, ಇವತ್ತಿಗೂ ವೇದವ್ಯಾಸರು ಓದ್ತಾ ಕೂತಿದ್ದಾರೆ. ಅವ್ರು ಓದ್ತಿರೋದು ನಿಜನೋ ಸುಳ್ಳು? ನಿಜ ಅಂದ್ಬಿಟ್ರೆ ಗೊತ್ತಿಲ್ಲ ಅಂತ ಹೇಳಬೇಕು, ಸುಳ್ಳು ಅಂದರೆ ನಾಟಕ ಮಾಡ್ತಾರೆ ಅಂತ ಹೇಳಬೇಕು. ಹೌದಲ್ಲ, ಅದಕ್ಕೇನಬೇಕು? ಅವ್ರು ಓದ್ತಿರೋದು ಸತ್ಯ, ಅವರಿಗೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಅದು ಪೂರ್ಣಪ್ರಜ್ಞರವರು. ಹಾಗಿದ್ದರೆ ಅಲ್ಲಿ ಬರೋ ಮಧ್ವದಲ್ಲಿ ಹೇಳ್ತಾರೆ, ಹಾಗಿದ್ದರೆ ಓದ್ತಿದ್ದಾರೆ ಅಂತೀರಿ, ಅವರೆಲ್ಲ ಗೊತ್ತಿದೆ ಅಂತೀರಿ, ಮತ್ತೆ ಸುಮ್ಮನೆ ಕೂತಿಲ್ಲ ಅಂತೀರಿ ಮತ್ತೆ. ಹಾಗೆ ಏನರ್ಥ ಅಂದರೆ, ವಿಶೇಷ ಶೇಷ ಶಯನಃ ಪುನರ್ಧಿಯಂ ಅಂತ ದೃಷ್ಟಾಂತ ಕೊಡ್ತಾರೆ. ಅವ್ರ ಜ್ಞಾನ ಇನ್ನೂ ಹೆಚ್ಚು ಮಾಡಿದರು, ಅವ್ರ ಜ್ಞಾನವನ್ನು ಇನ್ನೂ ಹೆಚ್ಚು ಮಾಡಿದರು. ಮತ್ತು ವಿಶೇಷ ಸಾಮಾನ್ಯಾಗ ಅರ್ಥ ಆಗೋದಿಲ್ಲ. ಒಳ್ಳೆ ದೃಷ್ಟಾಂತ ಕೊಡ್ತಾರೆ, ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಕೃಷ್ಣನ ದ್ವಾರಕೆ ಹೇಗೆ ನಿರ್ಮಾಣ ಆಯ್ತದು? ರತ್ನ ಬಂಗಾರಗಳ ಪಟ್ಟಣ, ಒಂದು ಚೂರು ಇಟಿಯ ಮಣ್ಣಿನ ಹೆಸರೇ ಇಲ್ಲ ಅದರೊಳಗೆ. ಬೆಳ್ಳಿ ಕೂಡ ಉಪಯೋಗಿಸಿಲ್ಲ, ಏನಿರೋದಲ್ಲ, ಬರೀ ಚಿನ್ನ ರತ್ನಗಳು ಅಷ್ಟೇ. ಪೇಂಟಿಂಗ್ ಈಟಿಂಗ್ ಇಲ್ಲ ಅದಕ್ಕೆ. ರೆಡ್ ಬೇಕಾ ಹವಳ, ಬ್ಲೂ ಬೇಕಾ ಇದರಲ್ಲಿಲ್ಲ ಮಡಿ, ಇದು ಬೇಕಾ ಪಚ್ಚೆ, ಆ ರೀತಿ ಹೊರತು ಬೇರೆ ಯಾವುದಿಲ್ಲ. ಅಂಥ ಪಟ್ಟಣ ಅಂದರೆ ಅದರಲ್ಲಿ ಶ್ರೀಮಂತಿ ಮತ್ತು ಎಲ್ಲ ದೇವತೆಗಳು ಸಪ್ತ ಕೃಷ್ಣ ಒಪ್ಪಿಸಿಬಿಡ್ತಾರೆ. ಭಾರಿ ಶ್ರೀಮಂತಿಕೆ ಬಂತು ಅದಕ್ಕೆ, ಪೂರ್ಣ ಆಗೋಯ್ತು ನೆನಪಿರು, ವಿಸ್ಪೂರ್ಣ ಆಯ್ತು ಈಗ. ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ನರಕಾಸುರನ ಕೊಂದ ಮೇಲೆ ಅವನ ತಿರಿದ ಸಂಪತ್ತನ್ನು 6,000 ಆನೆಗಳ ಮೇಲೆ ಹೊರಿಸಿ ಇಲ್ಲಿ ಕಳಿಸ್ಕೊಡ್ತಾನೆ. 6,000 ಆನೆಗಳ ಮೇಲೆ, ಆನೆಗಳು ಎಂಥ ಆನೆಗಳವು? ಚತುರ್ದಂತ, 4 ದಂತಗಳ, 2 ದಂತಗಳ, 4 ದಂತಗಳ ಆನೆಗಳು. ಆ ಹುಟ್ಟಿದ್ದು ಯಾವಾಗ? ಕ್ಷೀರಸಮುದ್ರ ಮಥನ ಕಾಲಕ್ಕೆ. ಅಷ್ಟನ್ನು ಅಷ್ಟರ ಮೇಲೆ ಹೊರಿಸಿ ಕಳಿಸ್ತಾನೆ. ಈ ದಾರಿಗೆ ಸಂಪತ್ತು ಬಂತೋ ಇಲ್ಲೋ? ದಾರಿಗೆ ಸಂಪತ್ತು ಬಂತೋ ಇಲ್ಲ? ಈಗ ಬದಲಿತ್ತೋ ಇಲ್ಲೋ? ಇತ್ತು. ಇದ್ದು ಬರ್ಬೋದಿಲ್ಲ ಈಗ? ಬರ್ಬೋದು. ಅದೇ ದೃಷ್ಟಾಂತ ಕೊಡ್ತದೆ. ದ್ವಾರಕೆಯನ್ನು ಪುರಯೇವ ಪೂರಿತಂ, ಮೊದಲೇ ತುಂಬಿದ್ದರೆ ಮತ್ತೆ ತುಂಬಿಸಿದ್ರು, ಅದೇನು ಆಶ್ಚರ್ಯ. ನಮ್ಮಲ್ಲಿ ಇನ್ನೂ ಪ್ರಶ್ನೆ ಇದ್ಬಿಟ್ಟು ಕೂತಿರ್ತಾರೆ, ಯಾವುದೋ ಜಿಲೇಬಿಲಿ ಹಾಕ್ತಿರ್ತಾರೆ, ಇನ್ನು ಸಾಕು ಬಂದ್ಬಿಡ್ತಾರೆ ಬಿಟ್ಟು, ಸಾಧ್ಯನೇ ಇಲ್ಲ ವರ ಅಂತ ಲಾಡು ತರ್ತಾರೆ. ಆ ಸ್ವಲ್ಪ ಹಾಕೋತಾರೆ ಮತ್ತೆ ಅದಕ್ಕೆ ಜಾಗ ಕ್ರಿಯೇಟ್ ಆಯ್ತು. ಈಗ ಅದಕ್ಕೆ ಇದಕ್ಕೆ ಜಾಗ ಕ್ರಿಯೇಟ್ ಆಯಿತು, ಹೊಸ ವಿಷಯ ಇಟ್ಟ ತಕ್ಷಣ ಶುರು ಮಾಡ್ತಾರೆ. ಅಂದರೆ ತುಂಬಿದ್ದು ಹೌದು, ಸಾಕು ಬಂದಿದ್ದು ಹೌದು, ಎಲ್ಲ ಕರೆಕ್ಟು, ಬೇರೆ ಅದಕ್ಕೆ ಅಕಾಮಡೇಟ್ ಮಾಡಿದ್ದು ಹೌದು. ಇದಕ್ಕೆ ಏನಂತ ಕರೀತಾರೆ ಇದಕ್ಕೆಲ್ಲ? ವಿಶೇಷ ವಿಶೇಷ ಶೇಷ ಶಯನಃ ಪುನರ್ಧಿ. ಉಳಿದವರಿಗೆಲ್ಲ ಹೇಳಕ್ಕೆ ಬರೋದು ವಿಶೇಷ ಒಪ್ಪದೇ ಇದ್ದವರಿಗೆ ಇದು ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಏನು ಮಾಡಬೇಕು ಅವರು? ಎಲ್ಲ ಸುಳ್ಳು ಹೇಳ್ತಾರೆ, ಅದಕ್ಕೆ ವ್ಯಾವಹಾರಿಕ ಅಂತ ಎಲ್ಲ ಸುಳ್ಳು ಅಂತ ಹೇಳಿಬಿಟ್ಟಿವಲ್ಲ, ನಿಶ್ಚಿತ ಅಂದ್ಬಿಡ್ತಾರೆ. ಎಲ್ಲ ಸೂತ್ರ ಕೊಡ್ಲಿಕ್ಕೆ ಬರೋದಿದ್ದಲ್ಲ ಏನವರಿಗೆ ಸುಳ್ಳು ಅಷ್ಟೇ, ಹಾಗೆ ಹೇಳಬಾರ್ದು. ಇಷ್ಟ ಆಯ್ತು ಈಗ. ಇದೆಲ್ಲ ಯಾತಕ್ಕೆ ಬಂತು? ಬ್ರಹ್ಮರುದ್ರಾದಿ ದೇವೇಶು ಅದಕ್ಕೆ. ಅಲ್ಲ ಅಲ್ಲ ಅಲ್ಲ, ಉತ್ತರ ಮೀಮಾಂಸಾ ಅಂದರೆ ಬ್ರಹ್ಮಸೂತ್ರ, ಪೂರ್ವ ಮೀಮಾಂಸಾ ಅಂದರೆ ಜೈಮಿನಿ ಸೂತ್ರಗಳೇ ಪೂರ್ವ ಮೀಮಾಂಸ ಅಂತ. ಜೈಮಿನಿ ಸೂತ್ರಗಳು, ಇದು ಉತ್ತರ ಮೀಮಾಂಸ. ಮನುಷ್ಯ ಪಿತೃಪಕ್ಷಿಷು, ಬ್ರಹ್ಮರುದ್ರಾದಿ ದೇವೇಶು ಮೇಲೆ ಮನುಷ್ಯ ಪಿತೃಪಕ್ಷಿಷು, ಪಕ್ಷಿಗಳಿಗೂ ಜ್ಞಾನ ಬಂತಂತೆ ಇವರಿಂದ. ಪಕ್ಷಿಗಳಿಗೂ ಜ್ಞಾನ ಬಂತು, ಆ ರೀತಿ ಜ್ಞಾನವನ್ನು ಕೊಟ್ಟರು. ಪಕ್ಷಿಗಳಿಗೆ ಜ್ಞಾನ ಬಂದ ದೃಷ್ಟಾಂತ ಏನು ಅಂದರೆ, ಕಾಂಡವನ ದಹನದ ಕಾಲಕ್ಕೆ ಒಟ್ಟು 6 ಜನ ಉಳ್ಕೋತಾರೆ ಅಷ್ಟೇ, ಒಟ್ಟು 6 ಜನ. ಅದರಲ್ಲಿ ಒಬ್ಬ ಮಯಾಸುರ ಶಿಲ್ಪಿ, ಇನ್ನೊಬ್ರು ಯಾರು? ಅಶ್ವಸೇನ, ತಕ್ಷಕನ ಮಗ, ತಲೆಕಳೆಯನ್ನು ಗೆದ್ದು ಉಳ್ಕೊಂಡ್ಬಿಡ್ತಾರೆ. 4 ಪಕ್ಷಿಗಳು ಉಳ್ಕೊಳ್ತಾರೆ, ಒಟ್ಟು 6 ಆಯ್ತು ಅಲ್ಲಿ. 4 ಪಕ್ಷಿಗಳು ಯಾತಕ್ಕೆ ಉಳ್ಕೊಂಡು ಅಂದರೆ, ಅಗ್ನಿಯನ್ನು ಅಯಮಗ್ನೇ ಜರಿತ ಅಂತ ವೇದಮಂತ್ರದ ಸ್ತೋತ್ರ ಮಾಡಿದ್ದಕ್ಕೆ ಅಗ್ನಿ ಶಾಂತರಾಗಿಬಿಟ್ಟ. ಪಕ್ಷಿಗಳು ವೇದಮಂತ್ರ ಹೇಳಿದ ಜಾಗ ಅದು, ಪಕ್ಷಿಗಳು ವೇದಮಂತ್ರ ಹೇಳಿದ್ದು. ಅದಕ್ಕೇನೆ ಪಕ್ಷಿಷು ಅನ್ನೋ ಪದ ಸರಿ, ಬ್ರಹ್ಮಸೂತ್ರಗಳಲ್ಲೂ ಬರ್ತೀವಿ, ಇದರಲ್ಲೇ ಬರುತ್ತೆ. ತದುಪರಿಪಿ ಪಾದರಾಯಣ ಸಂಭವಾತದ ಸೂತ್ರ ಅಂದರೆ, ಪಕ್ಷಿಗಳಿಗೂ ಜ್ಞಾನಾಧಿಕ ವೇದಾಧಿಕಾರ ಇದೆ ಅಂತ ಪಕ್ಷಿಗಳಿಗೆ ಅಂತ ಪ್ರೂವ್ ಮಾಡ್ತಾರೆ. ಆದ್ದರಿಂದ ಪಕ್ಷಿಷು ಅನ್ನೋ ಪದ ಇಂಪಾರ್ಟೆಂಟ್. ಸುಮ್ಮನೆ ಹೇಳಬೇಕು ಅಂತ ಹೇಳಿದ್ದಲ್ಲ, ಆ್ಯಕ್ಚುಲಿ ಏನಿದೆ ಅದು ಫ್ಯಾಕ್ಟ್. ಪಕ್ಷಿಗಳಿಗೂ ಜ್ಞಾನ ಬಂತು. ಪಕ್ಷಿಗಳು ಅಂದರೆ ಯಾರು, ಎಂಥ ಪಕ್ಷಿಗಳವರು? ಜ್ಞಾನಯೋಗ್ಯ ಪಕ್ಷಿಗಳು. ರಾಮದೇವರ ಹಿಂದೆ ಸಮಾಯಾತ ಸಮಾಯಾತ ಅಂತ ಕರೆದಾಗ ಜನರಲ್ಲ, ಪ್ರಾಣಿಗಳು ಹೋದು, ಬರೀ ಪ್ರಾಣಿಗಳಲ್ಲ, ಖಗ ಮೃಗ ಖರ ಕತ್ತೆಗಳು ಹೋದು ಅಂತ ಹೇಳ್ತಾರೆ. ಆ ಎಂಥ ಕತ್ತೆಗಳವೆಲ್ಲ? ಎಲ್ಲ ಸಾಧನೆ ಮುಗಿಸಿದ ಮುಕ್ತಿ ಹೋಗಿರೋವರೆಲ್ಲ ಕೂಡ ಪ್ರಾರಬ್ಧವಶಾತ್ ಕತ್ತಿಯಾಗಿ ಹುಟ್ಟಿದ್ರು, ಅದು ಕೊನೆ ಜನ್ಮ ಮುಗಿದೋಗ್ಬಿಡ್ತಷ್ಟೆ. ಆದ್ದರಿಂದ ಅದು ದೋಷ ಅಲ್ಲ. ಈಗ ಎಲ್ಲರಿಗೂ ಜ್ಞಾನ ಬರಲಿಕ್ಕೆ ಅಲ್ಲಿ ಪಕ್ಷಿಗಳಿಗೂ ಜ್ಞಾನ ಬಂತು, ಯಾವುದೋ ಪಕ್ಷಿಗಳೆಲ್ಲ ಅವು ಋಷಿಗಳವರೆಲ್ಲ ಕೂಡ ಅಂಥವರಿಗೆ ಬಂತು ಅಂತ. ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಆಚಾರ ತ್ರಿದ್ದ ಎತ್ತು, ಹೇಗೆ ಬರೀ ಎತ್ತಲ್ಲ ಸಾಕ್ಷಾತ್ ಇಂದ್ರದೇವರಾಗಿದ್ದರು ಹಾಗೆ. ಜ್ಞಾನಂ ಸಂಸ್ಥಾಪ್ಯ ಭಗವಾನ್, ಹೀಗೆ ಜ್ಞಾನವನ್ನು ಸರಿಯಾಗಿ ನೆಲೆಗೊಳಿಸಿ ವೇದವ್ಯಾಸ ದೇವರು ಕ್ರೀಡತೆ ಪುರುಷೋತ್ತ ವಿಹಾರವನ್ನು ಮಾಡ್ತಾರೆ ಅಂಥೇಳಿ ಸ್ಕಂದ ಪುರಾಣದಲ್ಲಿ ಬೇಕಾದ ಎಲ್ಲ ಪಾಯಿಂಟ್ಸು ಬಂದು ಹೋಯ್ತು. ಅದರೊಳಗೆ ಕೊಟೇಷನ್ನೊಳಗೆ ಏನೇನು ಹೇಳಬೇಕಾಯಿತು ಬ್ರಹ್ಮಸೂತ್ರಗಳಿಗೆ ಒಂದು ಪ್ರಿಯಾಂಬಲ್ ಕೊಡಬೇಕಲ್ಲ, ಅದಿಷ್ಟು ಬಂದಂತೆ ಆಯಿತು ತತ್ವ. ಈಗ ಅದಕ್ಕೆ ಅರ್ಥ ಹೇಳ್ತಾ, ಉತ್ತಮೇವಾರ್ಥಂ ಪ್ರಮಾಣೇನ ಸ್ಥಾಪಯತಿ, ಈ ಹೇಳಿದ ಅರ್ಥವನ್ನು ಪ್ರಮಾಣದಿಂದ ಅದನ್ನು ದೃಢೀಕರಣ ಮಾಡ್ತಿದ್ದಾರೆ. ಪ್ರಮಾಣ ಕೊಟ್ಟಾಗ ಏನಾಗುತ್ತೆ, ಯಾವಾಗಲೂ ದಾರ್ಢ್ಯ ಬರುತ್ತೆ. ತಚ್ಚೇತಿ ಸ್ಥಿತಂ ಯಥೋತ್ಪನ್ನಂ ತಥೈವ ಕಿಂಚಿತ್ ತದನ್ಯಥಾ, ಕೃತೈಗೆ ಸ್ಥಿತಂ ಅಂದ್ರೇನು, ಯಥಾ ಉತ್ಪತ್ತಂ ತಥಾ, ಜ್ಞಾನ ಹೇಗಿರಬೇಕು ಹಾಗೇ ಇತ್ತು. ಹುಟ್ಟಿದ ಜ್ಞಾನ ಸರಿಯಾಗೇ ಇರ್ತಿತ್ತು, ತಪ್ಪಾಗ್ತಿರಲಿಲ್ಲ, ಯಾರಿಗೂ ಮಿಥ್ಯಾಜ್ಞಾನ ಬರ್ತಾನೇ ಇರಲಿಲ್ಲ. ನೋಡಿದರೆ ನೋಡೋದು ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಆ ಕಾಲ ಶಕ್ತಿನೋ ರಜಿತ ಅಂತ ತಿಳ್ಕೊಳ್ಳೋರಿರಲಿಲ್ಲ, ಅಷ್ಟರ ಮಟ್ಟಿಗೆ ಶಕ್ತಿನೋ ರಜಿತ ಅಂತ ತಿಳ್ಕೊಳ್ಳೋ ಭ್ರಮೆ ಬರ್ತಿದ್ದಿಲ್ಲ ಅವರಿಗೆ. ಮುಂದೆ ಅವ್ರಿಗೆ ಬರುತ್ತೆ, ಹೇಗೆ ಬರುತ್ತೆ ಅಂತ ಆಶ್ಚರ್ಯ ಪಡ್ತಿದ್ರು. ಇವತ್ತು ಭ್ರಮೆ ಬರಲಿಲ್ಲ ಅಂತ ಆಶ್ಚರ್ಯ, ಅವ್ರಿಗೆ ಭ್ರಮೆ ಬರಲಿಲ್ಲ, ನಮ್ಗೆ ಎಷ್ಟು ಬರುತ್ತೆ ಅವ್ರಿಗೆ ಯಾಕೆ ಬರಲಿಲ್ಲ ಅಂತ ಕೇಳೋಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಜ್ಞಾನ ಇತ್ತು ಅವರಿಗೆ. ತತ್ವ ವಿಚಾರದಲ್ಲಾಗಲಿ ಹೊರಗಿನ ವಿಚಾರದಲ್ಲಾಗಲಿ ಎಲ್ಲೂ ಭ್ರಮೆ ಬರ್ತಿದ್ದಿಲ್ಲ ಅಂತ ಕಾಲ ಇತ್ತು. ಅದಕ್ಕೆ ಯಥೋತ್ಪನ್ನಂ ತಥೈವ ಅನ್ಯಥಾ ಜಾತಂ ಇದಂ ಅಧೋವಾಯಿತಿ ಸಂದಿಗ್ಧಂ ಅನ್ಯದೇವೇತಿ ಮಿಥ್ಯಾದೃಷ್ಟಿ ದುಷ್ಟಂಚ, ಎರಡೂ ಇರಲಿಲ್ಲ. ಅಥವಾ ಇದು ಕಪ್ಪೆ ಚಿಪ್ಪಿನೋ ಬೆಳ್ಳಿನೋ ಆ ಜ್ಞಾನವೂ ಬರ್ತಿರಲಿಲ್ಲ. ಇದು ಕಪ್ಪೆ ಚಿಪ್ಪಿನೋ ಬೆಳ್ಳಿ ಅಂತಲೂ ಜಗತ್ತಿದ್ದಿಲ್ಲ, ಅವ್ರಿಗೆ ಡೌಟು ಬರ್ತಿರಲಿಲ್ಲ. ಅಷ್ಟು ಮಟ್ಟಿಗೆ ಜ್ಞಾನ ಇರ್ತಿತ್ತು. ಇದು ಲೋಕದ ವಿಚಾರದ ಬಗ್ಗೆ ಇಂಥ ಜ್ಞಾನ ಇದ್ದಾಗ ಇದು ಶಾಸ್ತ್ರದ ವಿಚಾರ ಬಗ್ಗೆ ಅಂತಲೂ ಯೋಚನೆ ಕೂಡ ಮಾಡಲಿಲ್ಲ, ಅಂಥ ಜ್ಞಾನ ಇತ್ತು. ಅಖಿಲಂ ಅನ್ಯಥಾ ಜಾತಂ, ಆಮೇಲೆ ಏನಾಯಿತು ಅಂದರೆ ದ್ವಾಪರಿ ಅಖಿಲಂ ಪೂರ್ತಿ ಬದಲಾಗುತ್ತೆ. ಕಾಲತೋ ಭಗವ ಭಾಗದ್ವಯಸ್ಯ ಅನ್ಯಥಾತ್ವಂ ಯುಕ್ತಂ ನ ಸರ್ವಸ್ಯ ಇತ್ಯಾದೋ ವಿಶೇಷ ಕಾರಣಂಚಾಹ. ಆಯಿತು, ಕಾಲತಃ ಭಾಗದ್ವಯಕ್ಕೆ ಹೇಗಾಯಿತು, ಸ್ವಲ್ಪ ಭಾಗ ಆಗಬೇಕು. ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ಇದ್ದಿದ್ದು ಒಂದು ಭಾಗ ಕಟ್ಟಾಯಿತು, ನಾವು ಇನ್ನೊಂದು ಭಾಗ ಕಟ್ಟಾಗಬೇಕು. ಎಲ್ಲ ಹೋಯಿತು ಅಂತ ಯಾಕೆ ಹೇಳ್ತೇನೆ ಅಂದರೆ ಇನ್ನೊಂದು ಕಾರಣ ಇದೆ ಅಂತ ಹೇಳ್ತಾರೆ. ವಿಶೇಷ ಕಾರಣಂತ್ಯಾಹ ಗೌತಮಸ್ಸಿ, ಗೌತಮರ ಶಾಪದಿಂದಾಗಿ ಇನ್ನು ಸ್ವಲ್ಪ ಇರಬೇಕಾದ ಜ್ಞಾನ ಹೊರಟೋಯ್ತು. ಗೌತಮಸ್ಯ ಋಷೇ ಶಾಪಾತ್ ಜ್ಞಾನೇತೋ ಅಜ್ಞಾನತಾಂಗತೆ ಅಂತ ಅಲ್ಲಿಯ ಮಾತು. ಅಜಾನತಾಂ ಅಜ್ಞಾನಂ ಇತಿ ಪ್ರತಿ ವಿಷಯತಾಂ ಪ್ರತೀತಿ ವಿಷಯತಾಂ ಸಂದೇಹ ಗೋಚರ ತಾಂಚ. ಅಜ್ಞಾನತ ಅಂದ್ರೇನು, ಪ್ರತೀತಿ ವಿಷಯತಾಂ ಸಂದೇಹ ಗೋಚರ ತಾಂಚ. ಮೊದಲನೇದಾಗಿ ಸಂದೇಹ ಕಾರಣ ಆಯಿತು, ತಿಳಿದಂತೆ ಆಯಿತು ಅಂತ ಕಾಲ ಬಂತು. ಬ್ರಹ್ಮಾದಿ ಬುದ್ಧಿ ಸಂಕೀರ್ಣತ ರಾಮ ಸಜ್ಜನಾನುಕ್ರೋಶ ಯುಕ್ತತ ಇವ ನಾ ಅಜ್ಞಾನಾದಿ ಅಜ್ಞಾನಾದಿ ಮಿಶ್ರತ್ವಂ. ಬ್ರಹ್ಮಾದಿಗಳಿಗೆ ಸಂಕೀರ್ಣ ಬುದ್ಧಯೋ ದೇವಾ ಅಂತ ಹೇಳಿದರು. ಸಂಕೀರ್ಣ ಬುದ್ಧಿಗಳು ಅಂದರೆ ಕರುಣಾಳುಗಳು ಅಂತ ಅರ್ಥ ನೋಡಿ. ಸಜ್ಜನಾನುಕ್ರೋಶ ಯುಕ್ತತ ಇವ ಸಂಕೀರ್ಣ ಬುದ್ಧಯೋ ದೇವಾ ಬ್ರಹ್ಮರುದ್ರ ಸುಪುರಸ್ಸರಹ, ಮುದಕ್ಕೆ ಕರುಣೆಯಿಂದ ಕೂಡಿದ ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡಿಕೊಂಡ್ರು ಅಂತ ಅರ್ಥ ಮಾಡಬೇಕೇ ಹೊರತು ಸಂಕೀರ್ಣ ಶಬ್ದಕ್ಕೆ ಮಿಕ್ಸೆಡ್ ಅಂತ ಒಂದು ಅರ್ಥ ಇದೆ. ಸೊ ಬ್ರಹ್ಮದೇವರಿಗೂ ಕೂಡ ಏನಾಗ್ಬಿಟ್ಟಿತ್ತು, ಬ್ರಹ್ಮಾದಿಗಳಿಗೂ ಕೂಡ ಜ್ಞಾನ ಸು ಕನ್ಫ್ಯೂಷನ್ ಆಗಿತ್ತು ಅಂತ ಅರ್ಥ ಮಾಡಬಾರದು ಅಂತ ಹೇಳಿದರು. ಯಾರ ಬಗ್ಗೆ ಹೇಳ್ತೇವೆ ಅಂದರೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಗೌತಮರ ಶಾಪದ ಪ್ರಸಕ್ತಿಯೇ ಬಂತು. ಗೌತಮರ ಶಾಪವನ್ನು ಅವ್ರೇನು ಮಾಡಿದರೀಗ, ಟೀಕಾರ ಬರಲಿಲ್ಲ ಗೌತಮರ ಶಾಪದ ವಿಚಾರವನ್ನು. ಯಾತಕ್ಕೆ ಅಂದರೆ ರಾಯರು ಬರೀತಾರೆ ಗೌತಮ ಶಾಪದ ಬಗ್ಗೆ ಟೀಕಾರ ಯಾತಕ್ಕೆ ಬರಲಿಲ್ಲ ಅಂತ ಕೇಳಿದರೆ ಅದು ತತ್ವಪ್ರದೀಪದಲ್ಲಿ ಬಂದುಬಿಟ್ಟಿದೆ, ತಿರುಗುಪಡಿತಾಚಾರ್ಯ ಹೇಳಿದ್ದಾರೆ, ಅದಕ್ಕೆ ಅವ್ರು ಹೇಳೋಕೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ. ಇದರಿಂದ ತತ್ವಪ್ರದೀಪ ಆಚಾರ ಸಾಕ್ಷಾತ್ ಶಿಷ್ಯರು ಬರೆದಂತಹ ಗ್ರಂಥ, ಭಾಷ್ಯಕ್ಕೆ ಮೊದಲ ಟೀಕಾ. ಆಮೇಲೆ ಮೊದಲು ಅದಕ್ಕಿಂತ ಮುಂಚೆ ಸತ್ತರ್ಕ ದೀಪಾವಳಿ ಪದ್ಮನಾಭ ತೀರ್ಥರು, ಆಮೇಲೆ ಜಯತೀರ್ಥರು ಬಂತು. ಅಲ್ಲಿ ಬರೆದಿರೋದ್ರಿಂದ ಏನು ಮಾಡಿಬಿಟ್ರಿ ಅವರು ಬೆರೀಲಿಕ್ಕೆ ಹೋಗಲಿಲ್ಲ. ಭಾಳ ಇಂಪಾರ್ಟ್ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹಿಂದಿನವರ ಗ್ರಂಥಕ್ಕೆ ಉಳಿಬೇಕು ಅಂಥೇಳಿ ಮಾಡೋದು ಭಾರಿ ವಿಶೇಷ. ಹಿಂದಿನವ್ರ ಗ್ರಂಥ ಹೋಗಿಬಿಡಬೇಕು, ಅಲ್ಲಿ ಉಳಿಸ್ಬೇಕು ಅವನ್ನೆಲ್ಲ ಕೂಡ. ಉಳಿಸಿದಷ್ಟು ಕೂಡ ಏನಾಗುತ್ತೆ, ಅಲ್ಲಿ ಜ್ಞಾನಕ್ಕೆ ಮಹತ್ವ ಕೊಟ್ಟಾಗ ಅವ್ರಿಗೆ ಗೌರವ ಕೊಟ್ಟಾಗುತ್ತೆ, ಅದಕ್ಕೆ ಹೇಳಲಿಲ್ಲ ಅಂತ ಅರ್ಥ. ಇದೆಲ್ಲ ಸರಿಯಾಗಿ ಓದ್ಕೊಂಡಿರ್ಬೇಕು. ಇಷ್ಟು ಹೇಳಿ ಏತೇನ ಭಾಷ್ಯೇ ಜ್ಞಾನೇದು ಇದು ಶಬ್ದ ಶಾಪಾಚ್ಯ ಇತಿ ಸಮುಚ್ಚಯ ಭಾಷ್ಯೇ ಪ್ರಾಗ್ ದ್ವಾಪರೇ ದುಬರಷ್ಟಣ ಮಿತಿ ಭಾವ ದುರ್ಭಿಕ್ಷೋಪಪ್ಲುತಾಹ. ಆಮೇಲೆ ಏನಾಯ್ತು, ಈಗ ಅದಿಷ್ಟು ಅವ್ರು ಹೇಳಿಬಿಟ್ಟಿದ್ದಾರಲ್ಲಿ ಯಾರು ತಿಳ್ಕೊಂಡ್ಬಿಟ್ಟಿದ್ದಾಚಾರ್ಯರು, ಅದಕ್ಕೆ ಇಲ್ಲಿ ಶಿಕಾರ್ಯಾರು ಹೇಳಿಲ್ಲ ಅದಕ್ಕೆ ಅಂತ ಹೇಳಿಬಿಟ್ರು. ತತ್ವ ಪ್ರದೀಪ ಓದ್ದೇರಿ ಏನಾಗ ಗೊತ್ತಾಗಬೇಕು ಹೋಗ್ಬಿಟ್ರೆ ಕಷ್ಟ ಆಗುತ್ತಲ್ಲ, ರಾಯರು ಏನು ಮಾಡ್ತಾರೆ ಈಗ ಅದಿಷ್ಟು ಸಂಗ್ರಹ ಮಾಡ್ತಾರೆ. ತತ್ವ ಪ್ರದೀಪ ಏನು ಬಂದಿತ್ತು ಅದಿಷ್ಟು ಸಂಗ್ರಹ, ಇದು ಭಾಳ ಇಂಪಾರ್ಟೆಂಟ್. ಇಂಥ ವಿಷಯಗಳು ಬರೆಯೋದ್ರಿಂದ ಪರಿಮಾಣಕ್ಕೆ ಭಾರಿ ಪರಿಮಾಣ ಭಾವದೀಪಾದಿಗಳಿಗೆ ವಿಶೇಷ ಮಹತ್ವ ಬಂತು. ತುಂಬ ಜನ ಅದು ಬರಲಿಕ್ಕೆ ಹೋಗೋದಿಲ್ಲ, ರಾಯರದು ಬಿಡೋದಿಲ್ಲ, ಓದೋಗರಿ ಎಲ್ಲ ಏನೇನು ಬೇಕೋ ಅದಿಷ್ಟು ಕೂಡ ಬರೀತಾ ಹೋಗ್ತಾರೆ. ಅದೆಲ್ಲ ಗೊತ್ತಿರೋದ್ರೆ ಮತ್ತೆ ಒಬ್ಬ ಸುಮ್ಮನೆ ಓದಿಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ, ಮತ್ತೆ ಹೇಳಬೇಡ, ಟೈಮ್ ಹೋಗಿಬಿಡುತ್ತೆ. ನೋಡಿ, भाष्ये दुर्भिक्षोपप्लुताः प्रतयता दुर्भिक्षोपप्लुताः ऋषयः गौतम तप प्रभावसमृद्धं तदाश्रमं माप्य चिरकालं तेन सम्मानिताः तत्र सुखमुषित्वा कालेन सुभिक्षं स्वदेशं यासवः तदनुज्ञां याचमानाः अपि गौतमेन अलब्धानुज्ञाः शिवशिरस्थां सुरसरितं सपत्नीं निष्कासयन्त्या भवान्या चोदितेन विघ्नेश्वरेण उपदिष्टोपायाः ज्ञानादितपोबलेन काञ्चनगां तदाश्रमस्थसस्यग्रासिनीं विदधुः गौतमः ताम् अपक्रामयितुं स्वप्रयत्नमात्रेण सहसा निपतितां गामवलोक्य परितप्तमनाः बभूव तदेव लब्धान्तरा विप्रानायं गौतमो भोज्यान्नः इति उक्त्वा प्रतस्थिरे ततो गौतमः चिरकालचीर्णतपःप्रभावेन परितोषितहरशिरसो अवतारितया सुरसरिता गां परिशिच्य उज्जीवयामास ततः किमेतदिति किं विचिन्त्य विप्रकृतम् अक्रमादिसर्वं निश्चित्य तान् ज्ञानहीना भवेयुः एते इति शशाप इति शापक्रमस्य तत्त्वप्रदीपे उक्तत्वात् न अत्र तदुक्तिः ಇದಿ ಹೇಳಿಬಿಟ್ಟು ಅಲ್ಲಿ ಹೇಳಿಬಿಟ್ಟಿದ್ದಾರೆ ಮತ್ತೆ ಹೇಳಲಿಲ್ಲ ಎಷ್ಟು ಸಿಂಪಲ್ಲಾಗಿ ಸ್ಫೂರ್ತಿ ಸಂಗ್ರಹ ಮಾಡಿ ಕತೆ ಗೊತ್ತಿದ್ರೆ ಅರ್ಥ ಆಗಿಬಿಡುತ್ತೆ ಓದ್ತಾ ಇದ್ದಂತೆ ಅರ್ಥ ಆಗುತ್ತೆ ಗೌತಮರ ಶಾಪದಿಂದ ಜ್ಞಾನ ಎಲ್ಲ ಕಳ್ಕೊಂಡಾಗಾಯ್ತು ಅವ್ರು ಸುಳ್ಳು ಹೇಳಿದ್ರು ಪ್ರಭಾವ ಹಾಗಾಗೋಯ್ತು ಈಗ ಹೇಳ್ತಾರೆ ಬ್ರಹ್ಮಾದಿಗಳಿಗೂ ಶಾಪ ಬಂದು ಹೋಗಿತ್ತು ಅಂತ ಯಾಕೆ ಹೇಳಬಾರ್ದು ಅಂದರೆ ಅದು ಹೇಳಬಾರ್ದು ಹಾಗೆಲ್ಲ ಗೌತಮ ಶಾಪಸ್ಯ ಸ್ವಹತ ಗೋ ನಿರ್ಮಾತೃ ಮಾತ್ರ ವಿಷಯತ್ವ ಗೌತಮರ ಶಾಪ ಯಾರಿಗೆ ಅಪ್ಲಿಕಬಲ್ ಅಂತ ಕೇಳಿದರೆ ಯಾರು ಕೊಂದಿದ್ರಲ್ಲ ಋಷಿಗಳು ಅವರಿಗೆ ಅಪ್ಲಿಕಬಲ್ ಅವ್ರು ಕಂಡವರಿಗೆ ಶಾಪ ಆಗುತ್ತೆ ನಮ್ಮಲ್ಲಿಗೆ ನೋಟಿಸ್ ಕಳಿಸ್ತಾ ಇರ್ತಾರೆ ಲೈಟ್ ಯಾವುದೋ ಬಾಕಿ ಇದೆ ನಿಮಗೆ ಅಂತೇಳಿ ಒಂದು ನೋಟ್ ಹಾಕಿರ್ತಾರೆ ಅಕಸ್ಮಾತ್ ಕಟ್ಟಿದ್ರೆ ಇಗ್ನೋರ್ ದಿಸ್ ಲೆಟರ್ ಅಂತ ಬಿಡ್ತಾರೆ ಅಕಸ್ಮಾತ್ ಇವಾಗಲೇ ಪೇ ಮಾಡಿದರೆ ಈ ಲೆಟರ್ ಏನಂತ ತಿಳ್ಕೊಬೇಕಾಗಿಲ್ಲ ಸುಮ್ಮನೆ ಇಗ್ನೋರ್ ಮಾಡಿಬಿಡಿ ಅಂತ ಯಾಕೆ ಸಂಬಳದ ಸಂಬಂಧ ನಿಮಗೆ ಸಂಬಂಧಪಟ್ಟಿದೆ ಯಾಕೆ ಕೊಟ್ಬಿಟ್ಟಿದ್ದೀರಿ ಈಗಾಗಲೇ ಪಕ್ಕದವರಿಗೆ ಯಾವ ಸಂಬಂಧಪಡುತ್ತದ ಗೊತ್ತಾಯ್ತಾ ಸೊ ಶಾಪ ಕೊಟ್ಟಂತಹ ಋಷಿಗಳಿಗೆ ಮಾತ್ರ ಸಂಬಂಧಪಡೋದ್ರಿಂದ ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ ಬ್ರಹ್ಮಾದಿಗಳು ಅಂಥವ್ರು ಅಲ್ಲೇ ಅಲ್ಲ ಅಂತಿದ್ದಾಗೇನೆ ಅವರಿಗೆ ಸಾಧ್ಯ ಅಪ್ಲಿಕಬಲ್ ಅಲ್ಲೇ ಅಲ್ಲ ಬಟ್ ಇವರಿಗೆ ಶಾಪ ಕೊಡೋ ಸಾಮರ್ಥ್ಯ ಇಲ್ಲೇ ಇಲ್ಲ ಮೊದಲು ಯಾರಿಗೆ ಇವರಿಗೆ ಕೆಲವು ಯಾರ್ಯಾರಿಗೆ ಎಲ್ಲ ಸಾಮರ್ಥ್ಯ ಬರೋದಿಲ್ಲ ಅದೆಲ್ಲ ಕಾರಣ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಗೋವನ್ನು ಸೃಷ್ಟಿ ಮಾಡಿದವರು ಮಾಯಾ ಗೋ ಸೃಷ್ಟಿ ಮಾಡಿಬಿಟ್ರೆ ಅವರೆಲ್ಲ ಹೋಗ್ಬೇಕು ಅಂದ್ರೆ ಮಾಯಾ ಗೋ ಸೃಷ್ಟಿ ಮಾಡಿಬಿಟ್ಟು ಮೋಸ ಮಾಡಿಬಿಟ್ರು ಆ ಗೋ ಏನಾಯ್ತು ಅದು ನೀರು ಪೋಷಣ ಸತ್ಯ ಹೋಗ್ಬಿಡ್ತು ಆ ಕಡೆ ಗೊತ್ತಾಯ್ತು ಅದಕ್ಕೆ ಶಾಪ ಕೊಟ್ಟರು ದೇರ್ ಫೋರ್ ಮಾಯಾ ಗೋ ನಿರ್ಮಾಣ ಮಾಡಿದವರಿಗೆ ಅಪ್ಲಿಕಬಲ್ ಹೊರತು ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ ಏನಾಯ್ತು ಆ ಬ್ರಾಹ್ಮಣರಿಗೆಲ್ಲ ಆ ಋಷಿಗಳು ಯಾರಿದ್ರು ಅವರಿಗೆಲ್ಲ ಎಲ್ಲ ಬ್ರಾಹ್ಮಣರಿಗೆಲ್ಲ ಋಷಿಗಳಿದ್ದವರಿಗೆ ಮಾತ್ರ ಅದಕ್ಕೆಲ್ಲ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಹಿಂದೆ ಫುಲ್ ಡೀಟೇಲ್ಸ್ ಹೇಳಿಬಿಟ್ಟಿದ್ದಾರೆ ಒಂದು 12 ವರ್ಷದ ಬರಗಾಲ ಬಂದಾಗ ಬರಗಾಲ ಬಂದಾಗ ಏನು ಮಾಡಿ ಎಲ್ಲೆಲ್ಲೂ ಅನ್ನ ಇಲ್ಲದಾಗ ಆಗೋಯ್ತು ಕೊನೆಗೆ ಏನು ಮಾಡಿದ್ರು ಎಲ್ಲ ಋಷಿಗಳು ಸೇರಿ ಅಲ್ಲಿಗೆ ಬಂದರು ಎಲ್ಲ ಋಷಿಗಳು ಸೇರಿ ಬಂದರು ನೆನಪಿಟ್ಕೊಂಬಿಟ್ರು ಆದ್ದರಿಂದನೇ ಅಲ್ಲಿ ಋಷಿಗಳಿಗೆ ಶಾಪ ಕೊಟ್ಟರೆ ಎಷ್ಟು ಜನ ಶಾಪ ಕೊಟ್ಟಾಗೈತೆ ಈಗ ಎಲ್ಲರೂ ಶಾಪ ಕೊಟ್ಟಾಗ ಅರ್ಥ ಆಯ್ತಾ ಒಂದು ಪ್ಲೇನಲ್ಲಿ MPಗಳು ಕೂತಿರ್ತಾರೆ ತಿಳ್ಕೊಬೇಡ ಯಾವಾಗ ಹೋಗ್ಬಿಟ್ಟು ಎಂಟೈರ್ ಗೌರ್ಮೆಂಟ್ ಎಲ್ಲ ಕೂತಾಗಿ ಹೋದಾಗ ಅಷ್ಟೇ ಜನ ಆಗಿದ್ದರು ಕೂಡ ಎಂಟೈರ್ ಕಂಟ್ರಿ ರೆಪ್ರೆಸೆಂಟೇಟಿವ್ ಮಾಡೋರು ಆ ಥರ ಋಷಿಗಳೆಲ್ಲ ಅಲ್ಲಿದ್ದರು ಆದ್ದರಿಂದ ಹೋದ್ರೆ ಹೋಯ್ತು ಆ ರೀತಿಯಾಗಿ ಉಡಿದು ಬ್ರಾಹ್ಮಣರಿಗೆ ಅಂತಲ್ಲ ಋಷಿಗಳು ಋಷಿಗಳು ಯಾರವರು ಜ್ಞಾನ ಕೊಡೋ ಇನ್ಚಾರ್ಜ್ ಋಷಿಗಳು ನಮ್ಮ ಕಾಲೇಜ್ ಟೀಚರ್ಸ್ ಇದ್ದಾಗ ಅವರಿಗೆ ಶಾಪ ಬಂತಷ್ಟು ಏನಾಯ್ತು ಅಲ್ಲಿಗೆ ಎಲ್ಲರೂ ಜ್ಞಾನ ಹೊಟ್ಟೋಯ್ತು ಇವ್ರು ಹೇಳೋರೇ ಇಲ್ಲ ಅಂದ್ಮೇಲೆ ಕೇಳೋದಿಲ್ಲ ಮತ್ತೆ ಆ ಥರ ಜ್ಞಾನ ಹೊಟ್ಟೋಯ್ತು ಲೋಕಸ್ಯ ಚ ಸಂಪ್ರದಾಯ ಪ್ರವರ್ತಕಾಭಾವೇನ ಕಾಲತಶ್ಚ ಅಜ್ಞಾನ ಪ್ರಾಪ್ತಿ ಕಾಲಾಗಿ ಕಾಲಾಭಿಭವ ಶೂನ್ಯತ್ವಾಚ್ಯ ತೇಷಾಂ ಮುಂದೇನಾಗಿದೆ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ಈ ಕಾಲತಃ ಜ್ಞಾನನಾಶ ಆಗೋ ಪ್ರಸಂಗ ಇಲ್ಲ ಅಂತ ಹೇಳ್ತಾರೆ ಕಾಲದ ಪ್ರಭಾವ ನಮ್ಮ ಭೂಲೋಕಕ್ಕೆ ಕೃತಯುಗಾದಿಗಳ ವ್ಯವಸ್ಥೆ ಇರೋದೆಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಕೃತಯುಗದಲ್ಲಿ ಜ್ಞಾನ ಪೂರ್ತಿ ಇತ್ತು ಕಡಿಮೆ ಆಗ್ತಾ ಬಂತು ಅಂತ ಕೇಳಿದರೆ ಇದು ಭೂಲೋಕಕ್ಕೆ ಮಾತ್ರ ಅಪ್ಲೈ ಆಗೋದು ಸತ್ಯಲೋಕದಲ್ಲಿ ಕೂಡ ಜ್ಞಾನ ಕಡಿಮೆ ಆಗುತ್ತೆ ತಿಳ್ಕೊಂಡು ಹೋಗೋದು ಮತ್ತೆ ಅಲ್ಲೇನಿರುತ್ತೆ ಯಾವಾಗಲೂ ಯಾವಾಗಲೂ ಒಂದೇ ರೀತಿಯೇ ಅದಕ್ಕೆ ಕಾಲಾಭಿಭವ ಶೂನ್ಯತ್ವಾಚ್ಯ ತೇಷಾಂ ಕಾಲದ ಒತ್ತಡಕ್ಕೆ ಸಿಕ್ಕೊಳ್ತಕ್ಕಂಥ ಜ್ಞಾನ ಅಲ್ಲ ಅವರು ಅರ್ಥ ಆಯ್ತಾ ಅವ್ರ ಜ್ಞಾನ ಎಂಥದ್ದು ಅಲ್ಲಿ ಭೂಲೋಕದಲ್ಲಿ ಕೃತಯುಗ ವ್ಯವಸ್ಥೆ ಅಷ್ಟೇ ಅಲ್ಲಿ ಕೃತಯುಗಕ್ಕಿಂತ ಹೆಚ್ಚಿನ ವಾತಾವರಣ ಯಾವಾಗಲಿರುತ್ತೆ ಆದ್ದರಿಂದ ಅವ್ರಿಗೆ ಅಪ್ಲಿಕಬಲ್ಲೇ ಅಲ್ಲ ಇತ್ತು ಸೊ ಶಾಪದಿಂದ ಜ್ಞಾನ ಹೋಗೋದಿಲ್ಲ ಕಾಲದಿಂದಾಗಿ ಜ್ಞಾನ ಹೋಗೋದಿಲ್ಲ ಅಂದರೆ ಬ್ರಹ್ಮ ಜ್ಞಾನ ಹೋಗಲಿಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಲೋಕಶ್ಚೇತ ಸಂಪ್ರದಾಯ ಪ್ರವರ್ತಕಾಭಾವೇನ ಕಾಲತಶ್ಚ ಅಜ್ಞಾನ ಪ್ರಾಪ್ತಿ ಆಗೊಂದು ಪ್ರಶ್ನೆ ಬಂತು ಆದರೆ ಭೂಲೋಕದಲ್ಲೂ ಕೂಡ ಋಷಿಗಳಿಗೆ ಮಾತ್ರ ಬಂದುಬಿಟ್ಟು ಅವ್ರು ಎಷ್ಟು ಸಿಗ್ತಾರೆ ಋಷಿಗೆ ಹೋದ್ಮೇಲೆ ಮತ್ತೆ ಜ್ಞಾನ ಬರ್ಬೋದಾಗಿತ್ತು ಅಂತ ಕೇಳಿದರೆ ಕರೆಕ್ಟು ಜ್ಞಾನ ಲಿಂಕ್ ಮಾಡೋಕ್ಕೆ ಅವ್ರು ಇಲ್ಲೇ ಇಲ್ಲ ಜ್ಞಾನ ಹೋಯ್ತಾದ್ರಿಂದ ಲಿಂಕ್ ಮಾಡೋಕ್ಕೆ ಅವ್ರಿಗೆ ಆಗದೆ ಹೋಗಿದ್ದರಿಂದ ಮುಂದೆ ಅವ್ರಿಗೆ ಜ್ಞಾನ ಬರಲಿಲ್ಲ. ಮುಂದೆ ಅವ್ರು ತಪ್ಪು ಮಾಡಿಲ್ಲ, ಆದರೆ ಹೇಳೋರೇ ಇಲ್ಲ ಅವ್ರಿಗೆ. ಅದಕ್ಕೇನಾಯಿತು? ಅಜ್ಞಾನ ಬಂದ್ಬಿಡ. ಇವರಿಗೆ ಶಾಪ ಬಂದು ಜ್ಞಾನ ಹೋಯಿತು. ಉಳಿದವರಿಗೆ ಇವ್ರು ಹೇಳದೆ ಹೋಗಿದ್ರಿಂದ ಜ್ಞಾನ ಬರೋಕ್ಕಾಗಲಿಲ್ಲ. ಹೀಗಾಗಿ ಮುಂದಿನ ಜನಕ್ಕೆಲ್ಲ ಜ್ಞಾನ ಮಿಸ್ ಆಗೋಯ್ತು. ಅದನ್ನು ಹೇಳ್ತಾರೆ. ಅವ್ರಿಗೆ ಶಾಪ ಇಲ್ಲ, ಮುಂದೆ ನಾವೇನು ನಮಗೆ ಸಿಟ್ಟು ಬರುತ್ತೆ, ನಮಗೆ ಶಾಪ ಬರಬೇಕು ಇಬ್ಬಂದು ನಾವೇನು ಮಾಡಿಲ್ಲಲ್ಲ ಹಾಗೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಕರೆಕ್ಟು. ಆ ಲಿಂಕ್ ತಪ್ಪಿದ್ರಿಂದ ಹಾಗಾಯ್ತು, ಹೇಳಿಕೊಡೋರಿಲ್ಲ ಹೋದ ಮೇಲೆ ಮಿಸ್ ಆಯಿತು. ಯಾರಿಗೆ? ಭೂಲೋಕ ಹೇಳಿದ್ದಲ್ಲ, ಒಟ್ಟು ಎಲ್ಲ ಸೇರಿದ್ರಲ್ಲಿ ಅಲ್ಲಿ ಸೇರಿದ ಋಷಿಗಳೇ ಇರಲಿಲ್ಲ. ಆದ್ದರಿಂದ ಎಲ್ಲ ಋಷಿಗಳಿಗೆ ಜ್ಞಾನ ಹೋದಾಗ ಏನಾಯ್ತು ಅಲ್ಲಿಗೆ? ಎಲ್ಲ ಮುಂದೆ ಹೇಳೋರೇ ಇಲ್ಲ. ಹಾಗಾಗಿ ಲೋಕಶ್ಚೇತ ಸಂಪ್ರದಾಯ ಪ್ರವರ್ತಕ ಅಭಾವೇನ ಕಾಲತಶ್ಚ ಅಜ್ಞಾನ ಪ್ರಾಪ್ತಿ. ನಮ್ಮನೆಯ ಕಂಡಕ್ಟರ್ ಸ್ಟ್ರೈಕ್ ಮಾಡಿದ್ರೆ ಏನಾಗತ್ತಾಗ? ಬಸ್ ನಿಂತೋಯ್ತು. ಹೊತ್ತಾನೆ ಕಂಡಕ್ಟರ್ ಸ್ಟ್ರೈಕ್ ಮಾಡಿದ್ಮೇಲೆ ಬಸ್ ಇನ್ನೊಬ್ರು ಯಾರು ಬಿಡೋಕೆ ಏನು ಮಾಡ್ತಾರೆ? ಹೊಡೆದು ನಿಲ್ಲಿಸ್ಬಿಡ್ತಾರೆ. ನಾವು ಅವ್ರ ಮೇಲೆ ನಿಲ್ಲಿಸ್ತೇವೆ, ಮೊದಲು ನಿಲ್ಲಿಸು ಅಂತ ಹೇಳಿ ಸ್ಟಾಪ್ ಮಾಡಿಬಿಡ್ತಾರೆ. ಅಂತ ಋಷಿಗಳಿಗೆ ಜ್ಞಾನ ಹೋಗಿದ್ದು ಆ ರೀತಿಯಾಯಿತು. ತದುಕ್ತಮನ್ಯತ್ರ ಲೋಕಶ್ಚೇತ, ಇದೆಲ್ಲ ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ನಷ್ಟ ಧರ್ಮಜ್ಞಾನ ಲೋಕ ಕೃಪಾನುಭಿಹಿ ಬ್ರಹ್ಮ ರುದ್ರೇಂದ್ರಾದಿವಿ ಇತ್ಯಾದಿ ಗೀತಾಭಾಷ್ಯದ ಆರಂಭ ಅದು. ಟೀಕಾದ ಸಾಮಾನ್ಯ ಗ್ರಂಥಶಾಸ್ತ್ರ ಹೇಳೋದಿಲ್ಲ, ಬೇರೆ ಕಡೆ ಅಂತ ಹೇಳಿಬಿಡ್ತಾರೆ. ಯಾಕಂದರೆ ಅವ್ರ ಪರ್ಪಸ್ ಇರೋದು ಟೀಕಾ ಬರೆಯೋದು ಅಷ್ಟೇ. ತಸ್ಯ ವೇದಸ್ಯ ಬಹುವಚನ ಪ್ರಯೋಗೇಪಿ ನಾರ್ಥಭೇದ ಶಂಕನೀಯ ಇತಿ ಭಾವೇನ ಏಕವಚನಂ. ಅಲ್ಲೇನು ಮಾಡಿದರು, ವೇದಗಳಿಗೆ ಬಹುವಚನ ಹೇಳಿದರೂ ಕರೆಕ್ಟು, ಗೊತ್ತಾಯ್ತಾ? ಏಕವಚನ ಹೇಳಿದರೂ ಕರೆಕ್ಟು, ಬಹುವಚನ ಹೇಳಿದರೆ ನಂಬರ್ ಹೇಳ್ತಾ ಇದೆ. ಏಕವಚನ ಹೇಳಿದರೆ ಎಲ್ಲ ವೇದಗಳಲ್ಲಿ ಏಕತಾ ಅರ್ಥ ಏಕತಾ ಇದೆ, ಅದರ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅರ್ಥ. ಅದು ಸರಿ ಹೋಯಿತು. ಅಲ್ಪೇತಿ ಸೂತ್ರ ಲಕ್ಷಣ ಹೇಳ್ತಾರೆ ಈಗ. ವೇದ ನಿರ್ಣಯಾಯ ಸೂತ್ರಾಂತರೈಹಿ ಅಲಂ ಕಿಮೇ ಭೀರಿತ್ಯತಾ ಏಷಾಭಿತಿ. ಅಲ್ರಿ, ವೇದ ನಿರ್ಣಯಕ್ಕೋಸ್ಕರ ವ್ಯಾಕರಣ ಸೂತ್ರ ಎಷ್ಟೋ ಸೂತ್ರಗಳಿವೆ, ಇದ್ಯಾತಕ್ಕೆ ಬೇಕು ಅಂತ ಕೇಳಿದರೆ ಹೇಳ್ತಾರೆ ಇಂಥ ಸೂತ್ರಗಳು ಬೇರೆ ಯಾವೂ ಅಲ್ಲ. ಕಿಮು ತತ್ ಸೂತ್ರತ್ವ ಯದಾಂಜಸ್ಯಂ ಬ್ರಹ್ಮಸೂತ್ರಾಣಾಮಿತ್ಯತಃ. ಯಾವ ಸೂತ್ರ ಅಂದರೆ ಏನು, ಅದೇನು ಭಾರಿ ಚೆನ್ನಾಗಿರೋ ಸೂತ್ರ ಅಂತ ಹೇಳ್ತೀರಲ್ಲ, ಏನದಕ್ಕೆ ಕಾರಣ ಅಂದರೆ ಅಲ್ಪೇತಿ. ಅದಿಷ್ಟಕ್ಕೆ ಅರ್ಥ. ಈಗ ಏನು ಹೇಳಿದ್ದಾರೆ? ಅಲ್ಪಾಕ್ಷರಂ ಹೇಳಿದರು, ಅಸಂದಿಗ್ಧಂ ಹೇಳಿದರು, ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ. ಆರುನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ವೆರಿ ಇಂಪಾರ್ಟೆಂಟ್. ಅಕ್ಷರ ಕಡಿಮೆ ಇರಬೇಕು ಅಂತ ಹೇಳಿದರು, ಅಕ್ಷರ ಕಡಿಮೆ ಇರಬೇಕು ಅಂದರು. ಇಲ್ಲೇನಾಗಿದೆ? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಆಮೇಲೆ ಓಂ ಜನ್ಮಾದ್ಯಶ್ಯ ಏತಃ, ಓಂ ಶಾಸ್ತ್ರಯೋನಿತ್ವಾ, ಓಂ ತತ್ವ ಸಮನ್ವಯ. ಹೀಗೆ ಬಂತು. ಮುಂದೆ ಓ ಅಣಶ್ಚ ಓಂ ಇಷ್ಟೇ ಸೂತ್ರ, ಓಂ ಅಣಶ್ಚ ಓಂ ಇಷ್ಟೇ ಸೂತ್ರ. ಇನ್ನೊಂದು ಓ ಶ್ರುತೇಶ್ಚ ಓಂ ಇಷ್ಟೇ ಸೂತ್ರ. ಕೆಲವು ದೊಡ್ಡದು ಕೆಲವು ಚಿಕ್ಕ ಇನ್ನೊಂದಿದೆ. ತದಗಮ್ಯ ತದಗಮ ಪೂರ್ವಾರ್ಧಯೋ ಪೂರ್ವಾಘಯೋ ಅಸ್ತೇಶ ವಿನಾಶೋ ಅಂತೇಳಿ ದೊಡ್ಡ ಸೂತ್ರ ಇದೆ. ಒಂದು ಭಾರಿ ದೊಡ್ಡ ಸೂತ್ರ ಇದೆ ನಾಲ್ಕನೇ ಅಧ್ಯಾಯದೊಳಗೆ. ಹೇಳಿತಾ ನೀವು ಅಲ್ಪಾಕ್ಷರಂ ಅಂತೀರಿ, ಅದು ನೋಡಿ ಉಚ್ಚಾಬಡ್ಡೆ ದೊಡ್ಡದಿದೆ. ಇದೇನು ಅಲ್ಪಾಕ್ಷರ? ಹೊತ್ತಾನೆ ಎಷ್ಟಿರಬೇಕು ನಮ್ಮ ಪ್ರಕಾರ? ಒಂದು ಮೋರ್ ದ್ಯಾನ್ 8 ಇರಬಾರ್ದು ಲೆಟರ್ಸು, ಮೋರ್ ದ್ಯಾನ್ 5 ಲೆಟರ್ಸ್ ಆ ಥರ ಮಾಡಬಾರ್ದು ಅಂತ ಕೇಳಿದರೆ ಅಲ್ಪಾಕ್ಷರ ಅಂದರೆ ಹಾಗಲ್ಲ. ಅಲ್ಪಾಕ್ಷರ ಅಂದರೆ ಹಾಗಲ್ಲ. ಹೇಗೆ? ಯಾವದಕ್ಷರ ತಾಂವಿನ ವಿವಕ್ಷಿತಾರ್ಥ ಸಿದ್ಧಿ ತದಲ್ಪಾಕ್ಷರತ್ವ. ಗೊತ್ತಾಯ್ತಾ? ಎಷ್ಟು ಅಕ್ಷರ ಹಾಕಿದರೆ ವಿಷಯ ಕಂಪ್ಲೀಟ್ ಆಗುತ್ತೋ ಅಷ್ಟು ಅಕ್ಷರ ಇರಲೇಬೇಕು. ಎಷ್ಟಿರಬಾರ್ದು? ಅನ್ನೆಸ್ಸರಿಯಾಗಿ ಜಾಸ್ತಿ ಇರಬಾರ್ದು. ಜಾಸ್ತಿ ಇರಬಾರ್ದು ಅಂತಲ್ಲ, ಉದಾಹರಣೆ ಥೀಸಿಸ್ ಕಾಂಪ್ಯಾಕ್ಟ್ ಇರಲಿ ಅಂದ್ಬಿಟ್ರು, ಒಂದು 5 ಪುಟ ಬರೆದು ಕೊಟ್ಬಿಟ್ಟ ಥೀಸಿಸ್ನ. ಈ ಕಾಂಪ್ಯಾಕ್ಟ್ ಅಲ್ಲ. ಉದಾಹರಣೆಗೆ ಅಲ್ಲಿ 500 ಪುಟ ಬರೆಯಲ್ಲಿ ನೀವು 300 ಬರೀಲಿ 500 ಬರಿಬೇಡ ಅಂತ ಅರ್ಥ. ಇದು ಸ್ಮಾರ್ ಥೀಸಿಸ್ಗೆ 100 ಬರೆಯಲ್ಲಿ ನೀ 200 ಬರಿಬೇಡ ಅಂತ ಅರ್ಥ ಅಷ್ಟೇ ಹೊರತು ಏನಂತ ಹೇಳಬೇಕು ಅದಕ್ಕೆ? ಇವತ್ತು ಏನು ಮಾಡಿದ್ರೆ ಉಪ್ಪು ಕಡಿಮೆ ಹಾಕು ಅಂತ ಹೇಳಿದ್ರು. ದೋ ಹಂಡೆ ತುಂಬ ಇಷ್ಟೇ ಎಷ್ಟು ತೊಗೊಂಡು ಉಪ್ಪು ಹಾಕಿಬಿಟ್ಟೆ, ಅದಕ್ಕೆ ಕಡಿಮೆ ಹಾಕು ಅಂತ ಹೇಳಿದ್ರಲ್ಲ. ಬಟ್ ಕಡಿಮೆ ಅಂದರೆ ಯಾವುದು ಕಡಿಮೆ ಇರಬೇಕದು? ಆ ಕ್ವಾಂಟಿಟಿ ಕಡಿಮೆ ಇರಬೇಕು. ಆ ಕ್ವಾಂಟಿಟಿ ಇಷ್ಟು ಹಾಕಿದ್ರೆ ಕಡಿಮೆ ಆಗ್ಬೋದು. ಅದಕ್ಕೆ ತಿಳಿತಿಲ್ಲ ಅವನೇ ಇಷ್ಟೇ ಹಾಕಿ ಕೂತ್ಕೊಬಿಟ್ಟು ಎಲ್ಲ ಉಪ್ಪು ಹಾಕಿಲ್ಲ ಅಂತ ಆಯ್ತು ಕೊನೆಗೆ. ಅದು ಮ್ಯಾಚಿಂಗ್ ಅಂತ, ಪ್ರಪೋರ್ಷನೇಟಾಗಿ ಚಿಕ್ಕದಿರಬೇಕೆ ಹೊರತು ಅದು. ಉದಾಹರಣೆಗೆ ಒಂದು 2 ಅಕ್ಷರ ಕಡಿಮೆ ಮಾಡಿದ್ರು ಅರ್ಥನೇ ಆಗಲ್ಲ, ಆಗ ಅರ್ಥ ಪೂರ್ತಿ ಆಗೋದಿಲ್ಲ. ಅವಾಗೇನು ಮಾಡಿ ಅಷ್ಟು ಹಾಕಲೇಬೇಕು, ಅನ್ನೆಸ್ಸರಿಯಾಗಿ ಹಾಕಬಾರ್ದು ಅಂತ. ಅನ್ನೆಸ್ಸರಿ ಹಾಕಬಾರ್ದು, ಮಿನಿಮಮ್ ಇರಬೇಕು. ಆದಷ್ಟು ಕೂಡ ಮಿನಿಮಮ್ ಅಂತೇಳಿ ಅರ್ಥದಲ್ಲಿ ಕ್ಲಾರಿಟಿ ಕಳ್ಕೊಂಡ್ಬಿಡ್ಬಾರ್ದು. ಮಿನಿಮಮ್ ಮಾಡ್ತೇವೆ ಅಂಥೇಳಿ ಕ್ಲಾರಿಟಿ ಕಳ್ಕೊಳ್ಳೋದು ತಪ್ಪಾಗತ್ತೆ. ಎರಡನೇದು ಏವಂಚ ಭವಿತು ಅರ್ಹತಿ ಇತ್ಯ ಅವಚನಂ ಸಂದಿಗ್ಧತ್ವ. ಇನ್ನೊಂದಿದೆ, ಈಗನೂ ಅರ್ಥ ಆಗ್ಬೋದು ಹಾಗೂ ಆಗ್ಬೋದು ಅಂತ ಬಂದುಬಿಟ್ರೆ ಅದು ಎಂಬಿಗ್ಯುಟಿ ಬಂತು, ಅದಿರಬಾರ್ದು. ಕ್ಲಾರಿಟಿ ಇರಬೇಕು. ಕಡಿಮೆ ಅಕ್ಷರ ಅಂತೇಳಿ ತೆಗಿಲಕ್ಕೆ ಹೋಗಬಾರ್ದು. ವಿಶಿಷ್ಟಾರ್ಥತಾ ಸಾರವತ್ವ. ಇವರು ಕೆಲಸಕ್ಕೆ ಬಾರ ವಿಚಾರ ಭಾರಿ ಸೂತ್ರ ಕಾಗೆ ಮೇಲೆ ಸೂತ್ರ ಮಾಡ್ದ, ಗೊತ್ತಾಯ್ತು? ಕಾಗೆ ಮೇಲೆ ಸೂತ್ರ, ಇದ್ರ ಮೇಲೆ ಸೂತ್ರ, ಜಿಂಕೆ ಮೇಲೆ ಸೂತ್ರ ಮಾಡ್ದ. ವಿಷಯ ಉಪಯೋಗನೇ ಇಲ್ಲ, ಸಾರ ಇಲ್ಲ, ಅದು ನಿಸ್ಸಾರ ಪದಾರ್ಥಗಳು, ಪ್ರಯೋಜನ ಇಲ್ಲ. ಅದು ವಿಶಿಷ್ಟಾರ್ಥತಾ ಸಾರವತ್ವ. ಬಹುಶಾಖಾ ನಿರ್ಣಾಯಕತ್ವ ವಿಶ್ವತೋಮುಖತ್ವ. ಒಂದು ಕಡೆ ಹೇಳಿಬಿಟ್ರೆ ಯಾವ ಶಾಖೆ ತೊಗೊಂಡ್ರು ಅಪ್ಲಿಕಬಲ್ ಇರುವಂಥ ಬ್ರಹ್ಮಸೂತ್ರ, ಅದು ವಿಶ್ವತೋಮುಖ ಅಂತ ಕರೀತಾರೆ. ಇದಕ್ಕೆ ಮಾತ್ರ ಅಲ್ಲ, ಸಿಮಿಲರ್ ಪ್ರಾಬ್ಲಮ್ ಎಲ್ಲಿ ಬಂದರೂ ಕೂಡ ಆನ್ಸರ್ ಏನು ಇದೇ ಆನ್ಸರ್, ಅದಕ್ಕೆ ವಿಶ್ವತೋಮುಖ ಅಂತ ಕರೀತಾರೆ. ನೆಕ್ಸ್ಟ್, ಬಹುಶಾಖಾ ನಿರ್ಣಾಯಕತ್ವಂ ವಿಶ್ವತೋಮುಖತ್ವಂ ವ್ಯರ್ಥಾಕ್ಷರಾದಿರಾಹಿತ್ಯಂ ಅಸ್ತೋಭವತ್ವಂ. ವ್ಯರ್ಥಾಕ್ಷರಗಳು ಹಾಕಬಾರದು, ಅನ್ನೆಸರಿ ವರ್ಡಿಂಗ್ಸ್ ಹಾಕಿಬಿಟ್ಟು ಫಿಲಪ್ ಮಾಡೋ ರೀತಿ ಹೋಗಬಾರ್ದು. ಅದಕ್ಕೆ ಅದಕ್ಕೇನಂತ ಕರೀತಾರೆ, ಅಲ್ಪಾಕ್ಷರತ್ವ ಅಂತ ಅರ್ಥನೂ ಉಂಟು. ಬಹುಶಾಖಾ ನಿರ್ಣಾಯಕತ್ವ, ಅಪಶಬ್ದಾದಿ ವೈಸುರ್ಯ ಮನವದ್ಯತ್ವ. ಮತ್ತು ವ್ಯಾಕರಣಕ್ಕೆ ವಿರುದ್ಧವಾದ ಪದ ಉಪಯೋಗ ಮಾಡಬಾರ್ದು, ಅಂದರೆ ಗ್ರಾಮ್ಯಾಟಿಕಲಿ ತಪ್ಪಲ್ಲು ತಪ್ಪದ ಉಪಯೋಗಿಸ್ಬಾರ್ದು, ಚಿಕ್ಕದು ಮಾಡ್ತೇವೆ ಅಂತ ಹೇಳಿ ಹಾಗೆಲ್ಲ ಮಾಡಬಾರ್ದು. ಇದೆಲ್ಲ ತಿಳಿಸಿ ಆರಕ್ಕೂ ಅರ್ಥ ಬರ್ತದೆ. ಏತಚ್ಚ ಸೂತ್ರತ್ವ ಕುತೂ ಬ್ರಹ್ಮಸೂತ್ರಾಣ ಅಂಜಸಾಹಿತ್ಯನೇನ ಆಹ ನಿರ್ವಿಶೇಷಿತೇತಿ. ಬಹುಶಾಖೆಗಳು ಅಂದರೆ ವೇದಗಳೇನಿವೆ ಈಗ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ನಾಲ್ಕು ಶಾಖೆ ಆಯಿತು. ಋಗ್ವೇದದಲ್ಲಿ ಮತ್ತೆ ಎಷ್ಟಿದೆ? ಎಷ್ಟಿದೆ ಮತ್ತೆ? ನಾಲ್ಕು, ಆಮೇಲೆ 24, ಆಮೇಲೆ 100, 101, 1001, ಆಮೇಲೆ 100, ಹೀಗೆಲ್ಲ ಬಂತಲ್ಲ ಎಲ್ಲ ಶಾಖೆಗಳು. ಇಲ್ಲಿ ಒಂದು ವಿಷಯ ಹೇಳಿಬಿಟ್ರೆ ಅಷ್ಟು ಶಾಖೆಗಳಿಗೆ ಆನ್ಸರ್ ಆಗಿರ್ಬೇಕು. ಎಲ್ಲಿ ಅಂತ ಪ್ರಾಬ್ಲಮ್ ಬಂದರೂ ಕೂಡ ಬ್ರಹ್ಮಸೂತ್ರ ಹೇಗೆ ಇಡುತ್ತೆ ಮುಗಿದೋಯ್ತಾರೆ. ಇದು ಏನಂತ ಕರೀತಾರೆ ಇದಕ್ಕೆ, ಏನಂತ ಕರೀತಾರೆ ಇದಕ್ಕೆ? ವಿಶ್ವತೋಮುಖತ್ವ. ವಿಶ್ವತೋಮುಖ ಅಪ್ಲಿಕಬಲ್ ಟು ಆಲ್ ಸಿಮಿಲರ್ ಕೇಸಸ್ ಅಂತ ಅರ್ಥ. ಉದಾಹರಣೆ ಪಿ ಪ್ಲಸ್ ಕ್ಯೂ ಹೋಲ್ಸ್ಕೊಂಡು ಮಾಡ್ದೆ, ಮತ್ತೆ ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ಸ್ಕೊಂಡು ಮಾಡ್ದೆ, ಮತ್ತೆ ಪಿ ಎಂ ಪ್ಲಸ್ ಎನ್ ಶುರು ಮಾಡ್ದೆ. ಇದು ಹೇಳಿದ್ವಿ ಪಿ ಪ್ಲಸ್ ಎ ಪ್ಲಸ್ ಪ್ರೀ ಮಾಡಿದ ಏನರ್ಥ? ಅಂಥದ್ದು ಯಾವುದೇ ಇದ್ದರೂ ಅದಕ್ಕೆ ಅಪ್ಲಿಕಬಲ್ ಅಂತ. ಎ ಬಿ ಚೇಂಜ್ ಮಾಡಿದ ಮಾತ್ರಕ್ಕೇನೆ ಫಾರ್ಮುಲಾ ಚೇಂಜ್ ಆಗೋದಿಲ್ಲ, ಅದಕ್ಕೇನೋ ವಿಶ್ವತೋಮುಖ ಎಲ್ಲೇ ಇರಲಿ ಅದು ಆ ವಿಶೇಷವಾದ ಆನ್ಸರ್ ಬದಲಾಗೋದಿಲ್ಲ. ಫಿಸಿಕ್ಸಲ್ಲಿ ಎ ಪ್ಲಸ್ ಬಿ ಹೋಲ್ಸ್ಕೊಂಡು ಬೇರೆ, ಮ್ಯಾಥಮೆಟಿಕ್ಸಲ್ಲಿ ಎ ಪ್ಲಸ್ ಆ ಥರ ಅಲ್ಲ. ಎಲ್ಲೇ ಸ್ಕ್ವೇರ್ ಫಾರ್ಮುಲಾ ಹೇಗಿರ್ಬೇಕು ಅದು, ಅದೇ ಬೇರೆ ಅರ್ಥ ಆದ ಸಾಧ್ಯತೆನೇ ಇಲ್ಲ. ಅದು ಇಂಪಾರ್ಟೆಂಟ್ ಆ ರೀತಿ ಹೇಳ್ತ. ಹೇಗೆ ಬಂತು? ಹಾಂ ಇಲ್ಲೇನು ಹೇಳಿದರು? ಹಾಂ ಇಲ್ಲೇನು ಹೇಳಿದರು? ಅಲ್ಲ, ವ್ಯರ್ಥಾಕ್ಷರ ಬೇರೆ, ಹೆಚ್ಚಕ್ಷರ ಬೇರೆ. ಉದಾಹರಣೆಗೆ ಕಡಿಮೆ ಪದ್ದಲ್ಲಿ ಹೇಳೋದನ್ನ ಇವತ್ತು ಉದಾಹರಣೆ ಏನಪ್ಪ ಈಗ, ಅಗ್ನಿ ಅಂತ ಹೇಳಿದ್ರೆ ಸಾಕು ಸೂತ್ರದಲ್ಲಿ. ಹುತಾಶನ ಅಂತ ಹೇಳಿದ, ಹುತಾಶನ ಅಗ್ನಿನೇ, ಬಟ್ ನಾಲ್ಕು ಅಕ್ಷರ ಆಯ್ತು. ಅರ್ಥ ಆಯ್ತಾ? ಏನಾಯ್ತು? ತಪ್ಪಲ್ಲ ಅದು, ಬಟ್ ಅಕ್ಷರ ಅನ್ನೇ ಸರಿ ಜಾಸ್ತಿ ಇದೆ. ನೀವು ಟೆಲಿಗ್ರಾಮ್ ಕೊಡ್ಬೇಕಾದ್ರೆ ಗೊತ್ತಾಗುತ್ತೆ, ಲೆಟರ್ಸ್ ಎಡಿಸ್ಬೇಕಾದ್ರೆ ಯಾವ ರೀತಿ ಎಡಿಸ್ತಾರೆ ಅಂತ ಗೊತ್ತಾಗಿಬಿಟ್ರೆ ಆದಷ್ಟು ಕಡಿಮೆ ಅಕ್ಷರದ ಪದ ಉಪಯೋಗಿಸ್ಬೇಕು. ಅದೇನಾಯ್ತು ಈಗ? ತಪ್ಪಿನ ಪ್ರಶ್ನೆ ಅಲ್ಲ ಇಲ್ಲಿ. ವ್ಯರ್ಥಾಕ್ಷರ ಏನು ಗೊತ್ತಾ? ಕೆಂಪು ಸುಡುವ ಹುತಾಶರ ಅಂತ ಕರೆದ. ಸುಡುವ ಹುತಾಶರ ಅಂದರೆ ಸುಡದಿರೋ ಹುತಾಶರ ಬೇರೆ ಇದೆಯಾ? ಸುಡುವಾಗ್ನಿ ಅಂತ, ಸುಡುವಾಗ್ನಿ ಅಂತಾರೆ. ಸುಡುವಾಗ್ನಿ ಯಾಕೆ ಬಿಳಿ ಹಾಲು ಅಂತ, ಹಾಲಿಗೆ ಬಿಳಿ ಹಾಲು ಸೇರಿಸೋದು ವೇಸ್ಟ್ ಹೌದಲ್ಲ, ಗೇಟ್ ಬಾಗಿಲು ಅಂತಾರಲ್ಲ ಆ ಥರ. ಅದು ವ್ಯರ್ಥಾಕ್ಷರ ಅಂದರೆ ಅದು. ಇದು ಹೆಚ್ಚಕ್ಷರ, ವ್ಯರ್ಥಾಕ್ಷರ ಹೆಚ್ಚು ಯಾವುದು ಇದಲ್ಲ, ಆದರೆ ಅಲ್ಲಿದೆ ಆ ಥರ ಹೇಳಬಾರ್ದು, ಮಿನಿಮಮ್ ಇರಬೇಕು. ಡಿಫ್ರೆನ್ಸ್ ಗೊತ್ತಾಯ್ತು ಎರಡಕ್ಕೂ ಕೂಡ. ಇನ್ನು ತಪ್ಪಕ್ಷರಗಳು ಬೇರೆ, ಅನ್ನ ಗರಬೇಟಿಕ್ ಅಲ್ಲ ಎಲ್ಲ ಕೂಡ, ವ್ಯಾಕರಣಕ್ಕೆ ವಿರುದ್ಧ ಅದನ್ನು ಹೇಳಬಾರ್ದು. ಅದು ಅರ್ಥ ಮಾಡಿ ರಿಪಿಟೇಷನ್ ಅಲ್ಲ ಅದು. ಗೊತ್ತಾಯ್ತಾ? ನಾ ಎರಡಕ್ಷರದ ಪದ ಹೇಳಬತ್ತಲ್ಲಿ ನಾಲ್ಕಕ್ಷರ ಪದ ಹೇಳಿದರೆ ಅದು ಅಲ್ಪಾಕ್ಷರ ಆಗಲಿಲ್ಲ. ಮತ್ತು ಸರಿಯಾದ ಒಂದು ಯಾವುದೇ ಅರ್ಥವಿಲ್ಲದ ಪದ ಉಪಯೋಗಿಸಿಬಿಟ್ರೆ ಅದು ಅಸ್ತೋಭ ಅದು, ಸ್ತೋಭಾಕ್ಷರಗಳು ಅಂತ ಕರೀತಾರೆ. ಸಂಸ್ಕೃತ ಶ್ಲೋಕಗಳಲ್ಲಿ ನಿಯಮ ಉಂಟು, ಛಂದಸ್ಸು ಕೆಡಬಾರ್ದು ಯಾವಾಗಲೂ ಕೂಡ, ಛಂದಸ್ಸು ಕೆಡಬಾರ್ದು. ಆದರೆ ಛಂದಸ್ಸಿಗೆ ಹೊಂದಿಸ್ಬೇಕಾದ್ರೆ ನಿಮಗೆ ಏನು ಪದ ಹಾಕ್ಲಿಕ್ಕೆ ಜಾಗ ಇಲ್ಲ. ಅಲ್ಲಿ ಅದಕ್ಕೇನು ಮಾಡ್ತಾರೆ ಆಗ? ಪಾದಪೂರ್ಣ ಅಂತ ಕರೀತಾರೆ. ಪಾದಪೂರ್ಣ ಅಂದರೆ ಏನು? ಗ್ರಾಮರ್ ಛಂದಸ್ಸನ್ನು ಫಿಲಪ್ ಮಾಡೋ. ಉದಾಹರಣೆಗೆ ಚಾ ಹಾಕಿಬಿಟ್ಟ ಮುಗಿದೋಯ್ತಾರೆ, ಅಡ್ಜಸ್ಟ್ ಆಗಿಬಿಡ್ತು. ಒಂದು ಅಕ್ಷರ ಕಡಿಮೆ ಇತ್ತು, ಚಾ ಅಂದ್ಬಿಟ್ಟ, ಏವ ಅಂದ್ಬಿಟ್ಟ, ತೂ ಅಂದ್ಬಿಟ್ಟ, ವೈ ಅಂದ್ಬಿಟ್ಟ, ಅವಾಗ ಅಡ್ಜಸ್ಟ್ ಆಗೋಯ್ತು. ಗೊತ್ತಾಯ್ತಾ? ಅದಕ್ಕೇನಂತ ಕರೀತಾರೆ? ಪಾದಪೂರ್ಣಗಳು. ಸೂತ್ರದಲ್ಲಿ ಹಾಗೆಲ್ಲ ಇರಬಾರ್ದು. ಯಾಕೆ? ಅದು ಛಂದಸ್ಸಿಗೋಸ್ಕರ ಸೂತ್ರ ಛಂದಸ್ಸು ಇಲ್ಲ, ಇದಕ್ಕೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಏನೇನು ಸೇರ್ಸಕ್ಕೆ ಹೋಗಬಾರ್ದು. ಹೇಳಿತಾ? ಅಡ್ಜಸ್ಟ್ ಮಾಡೋ ಪ್ರಶ್ನೆ ಬರೋದಿಲ್ಲ ಇದ್ರೆ. ಹೇಗಿದೆಯೋ ಹಾಗೆ ಹೇಳಬೇಕು. ನೀವು ಬೆಳ್ಳಿಗಿಡಿ ಸ್ವಲ್ಪ ಎಕ್ಸಸ್ ಆಗ್ಬೋದು, ಬಂಗಾರ ಸುಸುಮ್ನೆ ಎಕ್ಸಸ್ ಹಾಕಿಬಿಟ್ರೆ ಗತಿ ಏನಾಗುತ್ತೆ? ಕಾಸ್ಟ್ ಎಷ್ಟಾಗುತ್ತೆ? ಯೋಚನೆ ಮಾಡಿ. ಹಾಗೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ. ಸುವರ್ಣ ಆಯಿತು, ಬ್ರಹ್ಮಸೂತ್ರ ಅಂದರೆ ಸುವರ್ಣ. ಆದ್ದರಿಂದ ಮಿನಿಮಮ್ ಸ್ವಲ್ಪ ಕಡೆ ಹುಕ್ ದೊಡ್ಡದು, ಇದಕ್ಕೆ ದೊಡ್ಡ ಮಾಡಿಬಿಟ್ಟ ಅನ್ನೇ ಸರಿ, ದುಡ್ಡು ಜಾಸ್ತಿ ಆಯ್ತು ನಮಗೀಗ. ಪ್ರಪೋರ್ಷನ್ ಒಂದು ಬೀದರದು ಒಂದು 10 ಗ್ರಾಮು, 5 ಗ್ರಾಮ್ ಬರೀ ಹುಕ್ ಮಾಡಿದ ಅವನು ಕುತ್ಕೊಂಡು. ಹುತ್ತು 5 ಗ್ರಾಮ್ ಬೇಕಾ? ಪ್ರಪೋರ್ಷನೇಟ ಮಾಡಬೇಕು, ಜಾಸ್ತಿ ಮಾಡಾಗಿಲ್ಲ. ತಿಳಿತಾ? ಆದ್ಮೇಲೆ ಅದ್ರ ಬದಲು ಏನು ಮಾಡಿಬಿಟ್ಟೆ? ಬಂಗಾರದ ಬದಲು ಕಬ್ಬಿಣ ಹಾಕಿಬಿಟ್ಟ. ಅದೇನದು? ಸ್ತೋಭ. ಅದು ಆ ದೋಷ ಅದೇ, ಆ್ಯಕ್ಚುಲಿ ಮೋಸ ಮಾಡಿಬಿಟ್ಟ. ಹಾಗೆ ಮಾಡಬಾರ್ದು. ಇದು ಮೋಸ ಅಲ್ಲದೆ ಅವ್ರು ಕೂಡ ಅನ್ನೇ ಸರಿಯಾಗಿದೆ. ಇದು ಯೋಚನೆ ಮಾಡಿದ್ರೆ ತಿಳಿಯುತ್ತೆ. ಹಾಂ ಹೌದು. ಅದು ವಿವಕ್ಷಾಭೇದ, ವಿವಕ್ಷಾಭೇದ ಅಂತ. ವಿವಕ್ಷಾಭೇದ ಮೊದಲು ಒಂದು ಕ್ರಮ ಇದೆ, ಆಚಾರ ಹಿಡಿದು ಒಂದು ಕ್ರಮ ಇದೆ. ಈಗ ಈ ಕ್ರಮ ಏನು? ಅಲ್ಟಿಮೇಟ್ ಕ್ರಮ ಇದು. ಆಮೇಲೆ ಯಾಕೆ ಆ್ಯಕ್ಚುಲಿ ಹೇಳಿದ್ದು ಯಾವುದು ಸಿಗೋದೇ ಇಲ್ಲ ಈಗ. ಅರ್ಥ ಆಯ್ತಾ? ಈಗ ಇವತ್ತು ಅವೈಲೇಬಿಲಿಟಿಯಲ್ಲಿ ಇದರಲ್ಲಿ ಯಾವುದೂ ಸಿಗೋದಿಲ್ಲ, ಚೂರು ಚೂರು ಸಿಗೋದು ಎಲ್ಲ ಕೂಡ. ಎಷ್ಟಂತ ಹೇಳಿದರೆ ನಾಟ್ ಇವನ್ ಫ್ರ್ಯಾಕ್ಷನ್ ಪಾಯಿಂಟ್ ಪಾಯಿಂಟ್ ನಾಟ್ 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 ಒನ್ ಹಾಕಿರೋಷ್ಟು ಅಷ್ಟು ವೇದ ಸಿಗೋದಿಲ್ಲ ಇವತ್ತು. ತಿಳಿತಾ? ಸಿಕ್ಕದಲ್ಲಿ ತಮ್ಮ ಅನಂತರದ ಕ್ಲಾಸಿಫಿಕೇಶನ್ ಬೇರೆ, ಇದು ಆಚಾರ ಕೊಟ್ಟ ವೇದವ್ಯಾಸರ ಕ್ಲಾಸಿಫಿಕೇಶನ್. ಉಳಿದವರು ತಮ್ಮ ಪ್ರಕಾರ ತಮ್ಮ ತಕ್ಕಂತೆ ಕೆಲವು ಮಾಡ್ಕೊಳ್ಳಿ, ಟೆಂಟೇಟಿವ್ ಕ್ಲಾಸಿಫಿಕೇಶನ್. ಅದೇ ನಿಮಗೆ ಅಲ್ಟಿಮೇಟ್ ಅಲ್ಲ, ಇದು ಅಲ್ಟಿಮೇಟ್. ಹೌದು ಹೌದು, ಅದೇ ಹೇಳ್ತಿರೋದು. ವೇದಗಳಲ್ಲಿ ಹೇಗಿದೆ ಅಂದರೆ ಋಗ್ವೇದದ್ದೆಲ್ಲ ಹೇಳಬೇಕು ಅಷ್ಟೇ ಅಲ್ಲ, ಸಮರೂಪದಲ್ಲಿ ಅಜೀಶ್ವರ ಹೇಳೋದೇ ಕೆಲವಿದೆ, ಇದರಲ್ಲಿ ಬರೋದೇ ಇಲ್ಲ. ಅದು ಆ ರೀತಿ ಹೇಳೋದಿದೆ, ಅದು ಎಕ್ಸ್ಟ್ರಾ, ಅದು ಎಕ್ಸ್ಟ್ರಾ. ಇದನ್ನು ಹೇಳೋದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ಹೇಳ್ತಾರೆ, ಅದು ಇಷ್ಟೇ ಇರಬೇಕು ಅಂತೇನಿಲ್ಲ. ಹಾಂ, ಬೇರೆ ಆಚಾರ್ಯರಲ್ಲ, ವೇದವ್ಯಾಸ ದೇವರು. ಹೌದು, ಹೇಗೆ ಮಾಡ್ತಾರೆ ಅಂತ ಕೇಳಿದರೆ ಸೊಲ್ಯೂಷನ್ ಸಾಲ್ವ್ ಆಗಬೇಕು. ಯಾವುದೇ ವೇದದ ಪ್ಯಾಸೇಜ್ ತೊಗೊಂಡ್ರಿ ನಿಮಗೆ ಅರ್ಥ ಆಗಲಿಲ್ಲ, ತಕ್ಷಣ ಬ್ರಹ್ಮಸೂತ್ರ ನೋಡಿದ ತಕ್ಷಣ ಏನಾಗಬೇಕು? ಈಗ ಅರ್ಥ ಆಗ್ತದೆ. ಆ ಸೂತ್ರ ಅಪ್ಲೈ ಮಾಡಿದ ತಕ್ಷಣ ಏನಾಗಬೇಕು? ಈ ಕಂಪ್ಯೂಟರ್ನಲ್ಲಿ ಕರೆಕ್ಟ್ ಒತ್ತಿದ ತಕ್ಷಣ ಓಪನ್ ಆಗುತ್ತೆ ಫೈಲ್. ಆ ಥರ ಈ ಬೇರೆ ಕಡೆ ಎಷ್ಟು ಕೊಟ್ಟಿದ್ರು ಸಿಟ್ಟು ಬಂದು ದೊಡ್ಡ ಹ್ಯಾಮರ್ ದೊಡ್ಡ ಎತ್ತಿ ಹೋಗಿದ್ಬಿಟ್ಟೆ, ಏನಾಯ್ತು ಅಲ್ಲಿಗೆ? ಕಂಪ್ಯೂಟರೇ ಹೋಯ್ತು ಅವ್ನು, ಇದೇ ಇಲ್ಲ ಕರೆಕ್ಟ್ ಅಷ್ಟೇ ಮಾಡು, ಬೇರೆ ಮಾಡೋಗಿಲ್ಲ ಅದು. ಆ ಥರ ಮಾಡೋದು ಸೂತ್ರ ಅಂತ ಕರೀತಾರೆ, ಅದು ಎಲ್ಲರಿಗೂ ಬರೋದಿಲ್ಲ. ಅದು ಆ ರೀತಿ ಮಾಡಿಸ್ಬೇಕಾದ್ರೆ ಭಾರಿ ಎಕ್ಸ್ಟ್ರಾ ಆಡಿದ್ರಿ ಅಂದರೆ ಅಷ್ಟೇ, ಅಷ್ಟು ಜೋರದಾಗಿರ್ಬೇಕು. ಎಷ್ಟು ಇರೋದು ಎಷ್ಟೇ ಬಿದ್ದು 564 ಅಷ್ಟೇ. 564 ಸೂತ್ರದಿಂದ ಅನಂತ ವೇದಗಳು ಅರ್ಥ ಆಗಬೇಕು, ಅರ್ಥ ಆಯ್ತಾ? ಆಮೇಲೆ 400,000 ಪುರಾಣ ಶ್ಲೋಕ ಅರ್ಥ ಆಗಬೇಕು, 100,000 ಮಹಾಭಾರತ ಅರ್ಥ ಆಗಬೇಕು. ಜಗತ್ತಿನ ಯಾವುದೇ ಶಾಸ್ತ್ರ ಸರಿ ಇದ್ದರೆ ಅರ್ಥ ಆಗಬೇಕು, ತಪ್ಪು ಶಾಸ್ತ್ರ ತಪ್ಪು ಅಂತ ಅರ್ಥ ಆಗಬೇಕು. ಈ ಮ್ಯಾಜಿಕ್ ಪ್ಯಾಡ್ ಯಾರಿಗೆ ಮಾಡೋಕೆ ಬರುತ್ತೆ? ಅರ್ಥ ಆಯ್ತಾ? ಅದರಿಂದ ಯಾರು ಬರೋದ್ರಿಂದ ವೇದವ್ಯಾಸದೇವರು ಬರ್ತಾರೆ. ನಮ್ಮ ಜನಕ್ಕೆ ಅದು ಅಪ್ಲೈ ಮಾಡೋ ಗೊತ್ತೇ ಇಲ್ಲ, ಅಪ್ಲೈ ಮಾಡೋ ಅಭ್ಯಾಸ ಬಿಟ್ಬಿಟ್ಟಿದ್ದಾರೆ. ರಾಯರು ಸಮನ್ವಯ ಮಾಡ್ತಾರೆ, ಅರ್ಥ ಯಾವುದೇ ವಿಷಯ ಬಂದ ಕಾಲಕ್ಕೆ ರಾಯರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬ್ರಹ್ಮಸೂತ್ರ ಹೀಗಿದೆ ಅಂತ ಕೊಟ್ಬೇಕು. ಗೀತಾ ಅರ್ಥ ಬರೀತಾ ಬ್ರಹ್ಮಸೂತ್ರ ಕೊಟ್ಟು ಮಾಡ್ತಾರೆ, ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಗೀತಾದಿಂದ ಗೀತಾಕ್ಕೆ ನಮಗೆ ಸಂದೇಹ ಬರದಂತ ಅರ್ಥ ಮಾಡೋಕೆ ಏನು ಉಪಯೋಗಿಸ್ಬೇಕು ಅಂತ ಆಯ್ತಾಗ ಬ್ರಹ್ಮಸೂತ್ರನ ಆಚಾರಲ್ಲಿ ಗೀತಾ ಅಲ್ಲ ತೋರಿಸಿದ್ದಾರೆ. ರಾಯರು ಏನು ಮಾಡ್ತಾರೆ? ಎಕ್ಸ್ಕ್ಲೂಸಿವ್ಲಿ ತೋರಿ ಅಪ್ಲೈ ಮಾಡ್ತಾರೆ. ನಮ್ಮಲ್ಲಿ ಏನೋ ಎಲ್ಲ ಕಾಲಕ್ಕೂ ಉಪಯೋಗಿಸ್ಬೇಕಾದ್ರೆ ಯಾರೋ ಸಮಸ್ಯೆ ಬಂದುಬಿಟ್ರೆ ಬ್ರಹ್ಮಸೂತ್ರಗಳಿಂದ ನಾವು ವಿಚಾರ ಮಾಡೋದು ಕಲಿಬೇಕು. ಅದು ಹೆಚ್ಚು ಬಂದಿಲ್ಲ ರೂಢಿಯಲ್ಲಿ, ಬರಬೇಕದು.
ಹಾಂ,
ಯಾವುದರಲ್ಲಿ ಏನು ಸೇರಿಸಿದ್ದಾರೆ? ಏನು ಹಾಗಂದ್ರೆ ಅರ್ಥ ಅಂದರೆ ಒಂದು ಸೂತ್ರದಲ್ಲ ಬೇರೆ ಬೇರೆ ಸೂತ್ರಗಳಲ್ಲ? ಹಾಂ, ಕೆಲಸ ಕರೆಕ್ಟ್. ಉದಾಹರಣೆ ಈ ರೀತಿ ಕಾಮ ಅಚ್ಚ ನಾನು ಮಾಪೇಕ್ಷೆ ಕೆಲವು ಕಡೆಗೆ ಇತ್ತೀಚೆ ನಾ ಕೆಲವು ಕಡೆಗೆ ಈ ರೀತಿ ಪಡೆದ್ರೆ ಸರಿಯಲ್ಲ, ಗೊತ್ತಾಯ್ತಾ? ಕೆಲವು ಸರ್ತೆ ಹಾಗೆ ಹೇಳ್ತಾರೆ, ಆದ್ದರಿಂದ ದೋಷ ಅಲ್ಲ. ಪೂರ್ವಪಕ್ಷ ಮೊದಲು ಪೂರ್ವಪಕ್ಷ ಹೇಳಿಬಿಟ್ಟು ಅದೇ ಸೂತ್ರದಲ್ಲಿ ಆಮೇಲೆ ಅಲ್ಲೇ ಉತ್ತರ ಕೊಟ್ಬಿಡೋದು. ಕೆಲವು ಬರೀ ಸಿದ್ಧಾಂತ ಹೇಳೋದು. ಎರಡು ರೀತಿ ಸೂತ್ರ ಇದೆ. ಇಲ್ಲೂ ತಿಳ್ಕೊಳ್ಳೋದು ತುಂಬ ವಿಚಾರಗಳುಂಟು. ಇವರು ಏನು ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಕೆಲವರೆಲ್ಲ ಅರ್ಥ ಬರಿಬೇಕಾದ್ರೆ ಅದ್ವೈತ ಭಾಷ್ಯ ಶಿಷ್ಯಾದ್ವಯ ಭಾಷ್ಯದಲ್ಲಿ 565 ಒಪ್ಪಲ್ಲ ಫಸ್ಟ್. ಅವರು ನಂಬರ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, 560 ಮಾಡೋದಿಲ್ಲ ಅವರು. 555 545 ಹೀಗೆಲ್ಲ ಬದಲಾಯಿಸ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಕೆಲವು ಸೂತ್ರಗಳು ಎರಡು ಮೂರು ಒಟ್ಟಿಗೆ ಸೇರಿಸ್ಕೊಂಡ್ಬಿಡ್ತಾರೆ, ಕ್ಲಬ್ ಮಾಡ್ಕೊಂಡ್ಬಿಡ್ತಾರೆ. ಒಂದು ಸೂತ್ರನ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ, ಇದು ಒಂದು ತಪ್ಪು. ಇನ್ನೊಂದು ತಪ್ಪು ಏನು ಮಾಡ್ತಾರೆ ಅಂದರೆ ಕೆಲವು ಸೂತ್ರಗಳು ಬರೀ ಪೂರ್ವಪಕ್ಷ ಹೇಳುತ್ತೆ, ಕೆಲವು ಸಿದ್ಧಾಂತ ಹೇಳುತ್ತೆ ಅಂತ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ 564 ಏನು ಹೇಳೋದು? ಸಿದ್ಧಾಂತನೇ. ಅವರಲ್ಲಿ ಹಾಗಲ್ಲ, ಪೂರ್ವಪಕ್ಷ ಸೂತ್ರಗಳು ಬೇರೆ, ಸಿದ್ಧಾಂತ ಸೂತ್ರಗಳು ಬೇರೆ ಅಂತ ಎರಡು ಭಾಗ ಮಾಡಿಕೊಂಡಿದ್ದಾರೆ. ಮೀಮಾಂಸದಲ್ಲಿ ಆಗಿದೆ ಕೆಲವು ಕಡೆಗೆ, ಎಲ್ಲ ಕಡೆ ಕೆಲವು ಕಡೆ ಆಗಿದೆ. ಅದರಂತೆ ಇದನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಬ್ರಹ್ಮಸೂತ್ರಗಳು ಆ ಥರ ಇಲ್ಲ, ಎಲ್ಲ ಏನಿವು ಎಲ್ಲ ಸಿದ್ಧಾಂತ ಸೂತ್ರಗಳೇ. ಇದೆಲ್ಲ ತಾತ್ಪರ್ಯ ಚಂದ್ರಿಕಾದಲ್ಲಿ ವ್ಯಾಸರಾಜ ಭಾಳ ವಿಶೇಷವಾಗಿ ತೋರಿಸ್ಕೊಡ್ತಾರೆ, ಗೊತ್ತಾಯ್ತಾ? ಆ ಥರ ಕ್ಲಾಸಿಫಿಕೇಷನ್ನೇ ಸರಿಯಲ್ಲ, ಎಲ್ಲ ಸಿದ್ಧಾಂತ ಸೂತ್ರಗಳೇ. 564 564 ಯಾಕೆ ಅವರು ಚೇಂಜ್ ಮಾಡಿಕೊಂಡ್ರು ಗೊತ್ತೇನೋ, ಒಂದು ಒಳಗೆ ರಹಸ್ಯ ಇದೆ ಅವರಿಗೆ. ಅದು ಒಪ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಬರುತ್ತೆ. ಏನು ಪ್ರಾಬ್ಲಮ್ ಅಂದರೆ ಅದು 564 ಏನು ಹೇಳುತ್ತೆ ಗೊತ್ತಾ? ಅದು ವಿಷ್ಣು ಅಂತ ಹೇಳುತ್ತೆ, ಗೊತ್ತಾಯ್ತಾ? ಬ್ರಹ್ಮಸೂತ್ರ ಪ್ರತಿಪಾದ್ಯ ಯಾರು ಅಂದರೆ ವಿಷ್ಣು ಅಂತ ಆಗಿಬಿಡುತ್ತೆ. ಅದು ಹೇಗೆ ಅಂತ ಪ್ರಶ್ನೆ. ಈಗ ವಿಷ್ಣು ಅಂದರೆ 564 ಹೇಗೆ ಅಂದರೆ ವಿಷಾಣ, ವಿಷ್ಣು ಅಂದರೆ ಬಿಡಿಸ್ಬೇಕಾದ್ರೆ ವಿಷಾಣ. ವಾ ಅಂಬದೇನದು? ವಾ ವಿ ವಾ ಏನೇ ಬಂದರು ನಾ ಯಾರ ಲಾವ ನಾಲ್ಕನೇದು, ಗೊತ್ತಾಯ್ತಾ? ಶಾ ಅಂಬದೇನದು? ಯಾರ ಲಾವ ಶಾ ಶಾ ಆರನೇದು. ಆಮೇಲೆ ಣಾ ಅಂಬದೇನು? 5. ಅದರಿಂದಾಗೇನೆ ಎಷ್ಟಾಯ್ತು ಈಗ? 465. ಆಮೇಲೆ ಅಂಕಿಗಳು ಯಾವಾಗಲೂ ಓದುವ ನಿಯಮ ಉಂಟು, ಅಂಕಾನ ಮಾಬತೋಗತಿ ಅಂತ ಉಂಟು, ರಿವರ್ಸ್ ಓದ್ಬೇಕು. ಒಂದಾಗ ಎಷ್ಟಾಯ್ತು? ಅದು ಸಮಸ್ಯೆ ಇರೋದು ಅವ್ರಿಗೆ. ಅದಕ್ಕೆ ಅದನ್ನೇ ಚೇಂಜ್ ಮಾಡಿಬಿಟ್ರೆ ಅಲ್ಲಿಂದ ಬದಲಾಯಿಸ್ತಾ ಬಂದರು. ಅದು ನಮ್ಮ ಸೂತ್ರ ನಮ್ಮ ನೋಡೋರಿಗೆ ಅನಿಸುತ್ತೆ ಏನೋ ಒಂದು 5 ಹೆಚ್ಚು ಕಡೆ ಪಾಪ ಮಾಡಿದ್ದಾರೆ ಅಂತಲ್ಲ, ಮುಂದಿರೋ ದಾರಿ ತಪ್ಪಿಸ್ಬೇಕಾಗಿದೆ ಅವರು. ವಿಷ್ಣುವಾಚಕ ಅಂತ ಹೇಳಬಾರ್ದು ಅಂತೆ. ಸೊ ನಂಬರ್ನಲ್ಲೇ ವಿಷ್ಣುವಾಚಕತ್ವ ಹೇಳಿದ್ದು ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ, ನಂಬರಲ್ಲೇ. ಇದೆಲ್ಲ ಮತ್ತೆ ಬ್ರಹ್ಮಸೂತ್ರ ಅಧಿಕಾರಕ್ಕೆ 222 ಬರೀ ಭೇದ ಭೇದ 2 2 2 2 ಅದಕ್ಕೆ ಚೇಂಜ್ ಮಾಡ್ಕೊಬಿಟ್ಟಲ್ಲ, ಅದು ನಂಬರ್ ಬರಬಾರ್ದು ಅಂತ ಹೇಳಿ ಮತ್ತೆ ಬದಲಾಯಿಸಿದ್ವಿ. ಈ ನಂಬರ್ಗಳಲ್ಲಿ ಹೇಳೋದ್ರಿಂದ ಕಾಂಪ್ಯಾಕ್ಟ್ ಆಗುತ್ತೆ ವಿಷಯಗಳು, ಅದನ್ನು ಒಪ್ಪಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಬದಲಾಯಿಸಿಕೊಂಡು ಬದಲಾಯಿಸಿ ಏನೋ ಮಾಡಿ ಹಾಕಿಕೊಟ್ರು. ಕಡೆ ವಿಷ್ಣು ಹೆಸರು ಬರಬಾರ್ದು, ಇಡೀ ಬ್ರಹ್ಮಸೂತ್ರ ಭಾಷೆಯಲ್ಲಿ ವಿಷ್ಣು ಹೆಸರು ಬರದಂತೆ ವ್ಯಾಖ್ಯಾನ ಮಾಡ್ತಾರೆ. ಆ್ಯಕ್ಚುಲಿ ಬರಬೇಕಾದ್ದೇನೋ, ಪ್ರತಿಯದರಲ್ಲೂ ವಿಷ್ಣು ಬರಬೇಕು. ಓಂ ಅಂದರೆ ವಿಷ್ಣು ಅಂತ ಅರ್ಥ. ಓಂ ಅಥಾತ್ ಓಂ ಜಿಜ್ಞಾಸ, ಓಂ ಓಂ ಜನ್ಮಾದ್ಯಶೇತಃ, ಓಂ ಓಂ ಶಾಸ್ತ್ರಯೋನಿ ತ್ವಾತ್ ಓಂ. ಓಂಕಾರ ಹೇಳೋದು ಯಾರನ್ನ? ವಿಷ್ಣುವನ್ನ. ಪ್ರತಿ ಸೂತ್ರಕ್ಕೆ ಓಂಕಾರ ಹೇಳಬೇಕು ಅಂದರೆ ತೆಗೆದುಹಾಕಿದ್ರು ಫಸ್ಟ್ ಅವರು. ಈಗ ತೆಗೆದು ಕೊನೆ ಏನೇನೋ ಮಾಡಕ್ಕೆ ಬಿಟ್ಟಿದ್ದಾರೆ. ಕೊಟ್ಟಿದ್ದನ್ನು ಕೊನೆ ನೋಡಿದರೆ ಪಾಪ ಒಳ್ಳೆ ಫಸ್ಟ್ ಕ್ಲಾಸ್ ರೇಷ್ಯೋ ಬಟ್ಟೆ ಕೊಟ್ಟಿದ್ದ ಹೊಡಿ ಅಂತೇಳಿ. ಕೊನೆ ಏನು ಮಾಡಿದ್ದಾರೆ, ಖರ್ಚು ಮಾಡಿ ಕೊಟ್ಟಿದ್ದಾರೆ. ಒಂದು 5 ಮೀಟ್ರ್ ಕಾರ್ಡ್ ಕೊಟ್ಟರೆ ಇಷ್ಟೇ ಇಷ್ಟು ಮಾಡಿ, ಅದು ಇದಕ್ಕೆ ಕಟ್ಟಾಯ್ತು ಸರ್, ಅದಕ್ಕೆ ಕಟ್ಟಾಯ್ತು ಸಾರು ಅಂತೇಳಿ ಕೊನೆ ಏನು ಮಾಡಿದ ಇಷ್ಟೇ. ಕೆಲವರು ಇರ್ತಾರೆ, ನಮ್ಮ ಮಗನ ವಯಸ್ಸು ಜಾಸ್ತಿ ಸಾರು ಅಂತ ಹೇಳೋದು, ಅಂದರೆ ಅದು ಹೊಲ್ದು ಹುಡುದು ನಿಮ್ಗೆ ಕೊಟ್ಟಿದೆ ಅಂತ ಅರ್ಥ. ಮಗನಿಗೆ ಹೊಲಿಸಿ ಹೊಲ್ದಾದ್ಮೇಲೆ ನಿಮಗೆ ಬಡಿಸಿರಿ ಅಂತ. ಈ ಥರ ಮಾಡಿಕೊಂಡು ಮೋಸ ಮಾಡಿದೆ ಅಂದ್ರೆ ಗೊತ್ತಲ್ಲ, ಈಗ ಇಲ್ಲಿಂದಲೇ ಶುರುವಾಯಿತು ಮೋಸ ಮಾಡಬೇಕು. ಎಲ್ಲಿಂದ ಶುರುವಾಯಿತು ಅಂದರೆ ಗ್ರಂಥಗಳಿಗೆ ಯಾವ ಅನ್ಯಾಯ ಆಯಿತೋ ಎಲ್ಲ ಕಡೆ ಹಬ್ಬಿಕೋತಬೇಕು. ಈ ಲೋಯರ್ ಲೆವೆಲ್ ಕರಪ್ಷನ್ ಯಾವಾಗಲೂ ಕಂಟ್ರೋಲ್ ಮಾಡ್ಬೋದು, ಹೈಯರ್ ಲೆವೆಲ್ ಕರಪ್ಷನ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಮತ್ತೆ ಲೋಯರ್ ಲೆವೆಲ್ ಕರಪ್ಷನ್ ಯಾವಾಗಲೂ ಹೇಗಿರುತ್ತೆ, ವೆರಿ ಲಿಮಿಟೆಡ್ ಇರ್ತದೆ. 10 ರೂಪಾಯಿ 5 ರೂಪಾಯಿ ಅಷ್ಟು ಜಾಸ್ತಿ ಇರೋಲ್ಲವಲ್ಲ, 100 200 ಇವೆಲ್ಲ ಕ್ರೋರ್ಸ್ ಗಟ್ಟಲೆ ಹೋಗುತ್ತೆ ಹೈಯರ್ ಲೆವೆಲ್. ಅದರಿಂದ ಯಾವಾಗಲೂ ಕೂಡ 100 ರೂಪಾಯಿ ವೆಚ್ಚಕ್ಕೆ ಬಂದರೆ ಮೋಸ ಆಗಿ ತುಂಬ ಜಾಸ್ತಿ ಇದೆ. ಅದರಿಂದ ಎಲ್ಲ ಕಡೆ ಹರಡೋಯ್ತು. ಆಮೇಲೆ ಅಲ್ಲಿಗೆ ನಾಳೆ ಕಟ್ಟಿರ್ಬ. ಹಾಂ ಹೌದು ಹೇಳಿದ್ನಲ್ಲ, ಯಾಕೆ ಒಪ್ಪಿದ್ರೆ ಸಮಸ್ಯೆ ಬರೋದೇನಂದ್ರೆ 560 ಏನೋ ಒಂದು ಸ್ಪೆಷಲ್ ಅರ್ಥ ಇದೆ, ವಿಷ್ಣು ಅಂತ ಅರ್ಥ ಹೇಳುತ್ತದು, ಆಗಬಾರ್ದು. ಹಾಂ ಹಾಂ, ನೀವು ಹೇಳ್ತೀರಿ, ನಾವು ಒಪ್ಪಲ್ಲ ಅಂತಾರೆ ಅವರು. ನಾವು ಒಪ್ಪೋದಿಲ್ಲ ಅದನ್ನ, ಅದನ್ನೇ ಒಪ್ಪೋದಿಲ್ಲ. ಮುಗಿದೋಯ್ತು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಉದ್ಯಂತಿ ಯಂ ಸೂರಯಃ.